ಬೆಳಿಗ್ಗೆ ಎಂಥ ಕೆಲಸ ಮಾಡಿಬಿಟ್ರಿ ಅಪ್ಪಪ್ಪ ಅಯ್ಯೋ ಅಂತ ಹೊಗಳ್ತಾ ಇರ್ತೀವಿ. ಆ ಹೊಗಳೋ ಕಾಲಕ್ಕೆ ಒಳಗೆ ಅವರಿಂದ ದೇವರು ಮಾಡಿಸಿದ್ರು ಎಂಬ ಎಚ್ಚರವಿಲ್ಲದೆ ಅವರೇ ಮಾಡಿದ್ರು ಅಂತ ತಿಳ್ಕೊಂಡು ಹೊಗಳಿದರೆ ಆ ಹೊಗಳಿದ್ದಕ್ಕೆ ನರಕ. ಮತ್ತೇನ್ರಿ ಅಂದ್ರೆ ಇಷ್ಟು ಮತ್ತೆ ಎದುರಿಗಿದ್ದವನ್ನ ನೀವೆಲ್ಲ ಮಾಡಿದ್ರು ದೇವರು ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಡೀಲ್ ಆಗ್ತಾರೆ. ಅಯ್ಯೋ ನಮ್ಮನ್ನ ನಂಬಿಲ್ಲ ದೇವರು ಅಂತ ಇದ್ದಾರೆ ಅದಕ್ಕೆ ಕಷ್ಟಪಟ್ಟು ಹೋಯ್ತಲ್ಲ ಅಂದ್ರೆ ಇಷ್ಟು ಹೇಳೋ ಕಾಲಕ್ಕೆ ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿ ಹೇಳೋ ಕಾಲಕ್ಕೆ ಹೇಗೆ ಹೇಳಬೇಕು. ಒಳಗೆ ನನ್ನ ತಲೆಯಲ್ಲಿ ಸ್ವಾಮಿ ಮಾಡಿಸಿದ ಮತ್ತೆ ಇವರದ್ದೇನು ಪಾತ್ರ ಅಂದ್ರೆ ಇವರಿಂದ ಮಾಡಿಸಲಿಕ್ಕೆ ಸ್ವಾಮಿ ಇವರಿಂದ ಮಾಡಿಸಲಿಕ್ಕೆ ಬೇಕಾದ ಯೋಗ್ಯತೆ ಇವರಲ್ಲಿದೆ ಅಂತ ಅವರನ್ನ ಹೊಗಳಿ. ಅವರಲ್ಲಿ ಭಗವಂತ ಮಾಡಿಸಿದ ಅಂತ ದೇವರನ್ನ ಹೊಗಳಿ. ಆ ದೃಷ್ಟಿಯಿಂದ ಎರಡನ್ನ ಹೇಳಿಕ್ಕೆ ಟೈಮ್ ಆಗುತ್ತಾ, ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳುವಾಗ ದೃಷ್ಟಿ ದೇವರ ಕಡೆ ಇರಲಿ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಋತು ಚಕ್ರವರ್ತಿಗಳು ಅಪ್ಪನಾದ ವೇರನ ಪಾಪದಿಂದ ಭೂಮಿಯೆಲ್ಲ ಅಶಾಂತಿಗೆ ಒಳಗಾಗಿದ್ದಾಗ ತಾವು ಭೂದೇವಿ ಆಕಳ ರೂಪದಲ್ಲಿ ಬಂದರೆ ಕರುವನ್ನಾಗಿ ಸ್ವಯಂಭೂಮನಗಳನ್ನು ಮಾಡಿಕೊಂಡು ಅದ್ಭುತವಾದ ಔಷಧಿಗಳನ್ನೇ ಹಾಲಿನ ರೂಪದಲ್ಲಿ ಕರೆದು ಭೂಮಿಯನ್ನ ಸಸ್ಯಶ್ಯಾಮಲ ಮಾಡಿದವರೇ ಋತು ಚಕ್ರವರ್ತಿಗಳು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಋತು ಚಕ್ರವರ್ತಿಗಳ ವಂಶದಲ್ಲಿ ಬಂದವರೇ ಪ್ರಾಚೀನ ಬರಹಿರಾಜ. ಆತನ ಬರಹಿಷ್ಮಾನ್ ಅಂತ ಕರೆದರು. ಪ್ರಾಚೀನ ಬರಹಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಆತ ಯಜ್ಞಗಳು ಎಷ್ಟು ಮಾಡಿಸಿದ 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 ಅಂದ್ರೆ ಇಡೀ ಭೂಮಿಯೆಲ್ಲ ಯಜ್ಞಗಳು ಮಾಡಿದಾಗ ಆ ಭೂಮಿಯಲ್ಲೆಲ್ಲ ಪೂರ್ವ ದಿಕ್ಕಿಗೆ ಹಾಸಿದ ದರ್ಭೆಗಳು ತುಂಬಿ ಹೋಯಿತು. ಅದಕ್ಕೆ ಪ್ರಾಚೀನ ಬರಹಿ ಅಂತ ಹೆಸರು ಬಂತು. ಅಂಥವರನ್ನು ನೋಡಿ ನಾರದರು ಹೇಳಿ ಶುರು ಮಾಡಿದ್ರು, ಸಾಕು ನಿನ್ನ ಯಜ್ಞ, ಎಲ್ಲಾ ರಾಜರತ್ನ ಹೋಗಿ ಯಜ್ಞಗಳು ಮಾಡಿ ಮಾಡು ಅಂತ ಹೇಳಿದಂಥ ನಾರದರೇ ಇಲ್ಲಿ ಬೇಡ ಅಂತ ಇದ್ದಾರೆ. ಯಾಕೆ? ಇದು ಕಾಮ್ಯ ಕರ್ಮ, ಭಗವಂತನ ಪ್ರೀತಿಗಾಗಿ ಯಜ್ಞ ಮಾಡಲಿಲ್ಲ, ಏನೋ ಬೇಕೋ ಸಂಕಲ್ಪ ಒಳಗೊಳಗೆ ಬರ್ತಾ ಇದೆ, ಅದಕ್ಕೆ ನಿಲ್ಲಿಸಿದ್ರು. ಅದರಿಂದ ಏನಾಗುತ್ತೆ, ಯಜ್ಞದಲ್ಲಿ ಬರಿಕೊಟ್ಟ ಪಶುವಿಗೆ ಸದ್ಗತಿ ಆಗಲ್ಲ, ಇವರಿಗೂ ಸದ್ಗತಿ ಆಗಲ್ಲ. ಇಂಥ ಕಾಮ್ಯ ಕರ್ಮಾನುಷ್ಠಾನ ನಿಲ್ಲಿಸು, ಭಗವಂತನ ಕಡೆ ಮನಸ್ಸು ಕೊಡು ಅಂತ ನಿನ್ನ ಸಾವಿನ ನಂತರ ನರಕಕ್ಕೆ ನೀನು ಹೋಗುವಾಗ ಕಾಮ್ಯ ಕರ್ಮ ಮಾಡಿದ ನರಕ ಪ್ರಾಪ್ತಿಯೇ, ಆ ಹೋಗುವಾಗ ನರಕದ ಹಾದಿಯಲ್ಲಿ ನೀನು ಬರಿಕೊಟ್ಟ ಪಶುಗಳೆಲ್ಲ ಎದುರಿಗೆ ನಿಂತಿವೆ ನೋಡು ನಿನ್ನ ತಿವಿದು ಹಾಕ್ಲಿಕ್ಕೆ ಅಂತ ಹೇಳಿದಾಗ ಜ್ಞಾನದೃಷ್ಟಿಯಿಂದ ನಾರದರು ಕೊಟ್ಟಂತಹ ಜ್ಞಾನದೃಷ್ಟಿಯಿಂದ ನೋಡಿ ಬಿಟ್ಟು ಜ್ಞಾನದ ಪಂಥಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಕೊಟ್ಟ ಉಪದೇಶವೇ ಯಾವ ಉದ್ದೇಶ ಕೊಟ್ಟರು ಅವರನ್ನು ಕೇಳ್ತಾ ಸ್ವಲ್ಪ ಎಚ್ಚರ ಬರ್ಬೋದು. ಪುರಂಜನ ಉಪಾಖ್ಯಾನ, ಎಚ್ಚರ ಬರಲಿ ಎಚ್ಚರ ಬರಲಿ ಅಂತ ಬಿಸಿಲಲ್ಲಿ ಹಾಕ್ತಾ ಇದ್ರೆ ಯಾಕೆ ಅಂತ ಹೇಳಿದ್ರೆ ಸಹಜವಾದ ಧರ್ಮ. ಬಿಸಿಲಲ್ಲಿ ಕೂತಿದ್ದೀರಾ? ನಾನು ತಣ್ಣಕ್ಕೆ ಕೂತಿದ್ದೀನಿ ಇಲ್ಲಿ, ಆ ಬಿಸಿಲು ಬರ್ತಾ ಇದೆ. ಬೆಳಿಗ್ಗೆ ಚೂರು ಏನೋ ಹೊಟ್ಟೆಯಲ್ಲಿ ಬಿದ್ದಿದೆ, ಬಿದ್ದುಕೊಳ್ಳಿ ಬರೋದೆ ಹಗಲು ಇರಡು ಊಟದ ಚಿಂತೆ, ಉಂಡ ಮೇಲೆ ಶಯನ, ದೇಹ ಧರ್ಮ ಅದು. ಅದರಿಂದ ಏನು ನಮ್ಮ ನಿಮ್ಮನ್ನೇ ಅಂತ ಇಲ್ಲ, ನಾನು ನಿಮಗಿಂತ ಹೆಚ್ಚು ನಿದ್ದೆ ಮಾಡ್ತೇನೆ ಇದರಿಗೆ ಕೂತರೆ. ಆದ್ದರಿಂದ ಸಹಜವಾಗಿ ಒಂದು ಮಾತು ಹೇಳ್ತಾ ಇದ್ದೇನೆ ಅಷ್ಟೇ, ಇನ್ನೇನಿಲ್ಲ. ಮುಂದೆ ಹೇಳುತ್ತಾರೆ ಪುರಂಜನ ಉಪಾಖ್ಯಾನ. ಪುರಂಜನ ಉಪಾಖ್ಯಾನ ಅಂದ್ರೆ ಏನು? ಜೀವನ ಕಥೆ. ಪುರಂಜನದ ಜೀವ ಹೋಗ್ತಾನೆ. ಮಾನಸ ಸರೋವರದ ಎರಡು ಪಕ್ಷಿಗಳು ಪುರಂಜನ ಮತ್ತು ಭಗವಂತ. ಆತನ ಹೆಸರು ಅವಿಜ್ಞಾತ ಸಖ. ಗೊತ್ತಿಲ್ಲದೇನೆ ಇನ್ನೊಬ್ಬರಿಗೆ ಉಪಕಾರ ಮಾಡುತ್ತಾ ಸ್ನೇಹಿತನಾಗಿರುವವ. ನೋಡಿ, ಹುಟ್ಟಿದಾಗ್ಲಿಂದ ಭಗವಂತ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಎಂದಾದ್ರೂ ಹೇಳಿದ್ನ? ನಮಗೇ ಗೊತ್ತಿಲ್ಲ, ಪುರಾಣ ಕೇಳಿದಾಗ ಹೌದಾ ಅಂತ ಹೇಳ್ತಾ ಇದ್ವಿ, ಇಷ್ಟು ಮಾಡ್ತಾನ ಅಂತ. ಎಂದಾದ್ರೂ ನಾವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಹಿಂದೆ ಬಿದ್ದು ಹೇಳ್ತಾ ಇರ್ತೀವಿ, ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಅವರು ಒಂದ್ಸಲ ಹೇಳಿ ಸಾಕಾಗಲ್ಲ, ನಾವು ಕಾಣಿಸಿದಾಗೆಲ್ಲ ಥ್ಯಾಂಕ್ಸ್ ಹೇಳಬೇಕು, ಅಟ್ಲೀಸ್ಟ್ ಚೂರು ಸ್ಮೈಲ್ ಕೊಡ್ತಾ ಇರಬೇಕು. ಇಲ್ಲದಿದ್ರೆ ನೋಡ್ರಿ ಇಷ್ಟು ಉಪಕಾರ ಮಾಡಿದ್ರು ಕೃತಜ್ಞರಾಗಿಬಿಟ್ರು ಅಂತ ನಾವು ಬೈತೀವಿ. ಅಂಥದ್ದು ಹುಟ್ಟಿದಾಗಲಿಂದ ಉಪಕಾರ ಮಾಡುತ್ತಾನೆ ಎಂದು ಅಟ್ಲೀಸ್ಟ್ ಥ್ಯಾಂಕ್ಸ್ ಬಯಸಲ್ಲ ಸ್ವಾಮಿ, ಅಂಥ ಉಪಕಾರಿ. ಅದಕ್ಕೆ ಅವಿಜ್ಞಾತ ಸಖ ಅಂದ್ರು. ಅಂಥ ಸ್ವಾಮಿಯನ್ನ ಮರೆತದ್ದಕ್ಕೆ ಪುರಂಜನನಿಗೆ ಜನ್ಮ ಬಂತು. ಏನು ಬರ್ತಾ ಇದ್ದಾನೆ, ಅನೇಕ ಪಟ್ಟಣಗಳು ಪಟ್ಟಣಗಳನ್ನ ತಾನಿರ್ಲಿಕ್ಕೆ ವಾಸ ಮಾಡಲಿಕ್ಕೆ ಒಳ್ಳೆ ಪಟ್ಟಣ ಹುಡ್ಕೊಂಡು ಬಂದ. ಎಲ್ಲಾ ಪಟ್ಟಣಗಳಲ್ಲಿ ಒಂದು ಪಟ್ಟಣ ಚೆನ್ನಾಗಿ ಕಾಣಿಸ್ತು, ಒಂಬತ್ತು ದ್ವಾರಗಳಿಂದ ಕೂಡಿದ ಪಟ್ಟಣ ಚೆನ್ನಾಗಿ ಕಾಣಿಸ್ತು, ಪ್ರವೇಶ ಮಾಡಿದ. ಹೇಳ್ತಾರೆ ಹಾಗೆ ಪಟ್ಟಣಗಳು ಖಾಲಿಯಾಗಿ ಕಟ್ಟಿ ಯಾರಾದ್ರೂ ಇಟ್ಟಿದ್ರ ಹಿಂದೆ ಅಂತ. ಯಾವ ಭಾರತದಲ್ಲಾಗಲಿ ಭಾಗವತದಲ್ಲಾಗಲಿ ಎಲ್ಲಾಗ್ಲಿ ಕೂಡ ರಾಜರೆಲ್ಲ ಪಟ್ಟಣಗಳು ವಾಸ ಮಾಡಿದ್ರಲ್ಲ, ಯಾವ ಪಟ್ಟಣಗಳನ್ನ ನಮ್ಮವರೆಲ್ಲ ಈ ಅಪಾರ್ಟ್ಮೆಂಟ್ಸ್ ಕಟ್ಟಿದ ಹಂಗೆ ಕಟ್ಬಿಟ್ಟು ಇವ್ರು ಹೋಗಿ ಆಕ್ಯುಪೈ ಮಾಡಿಕೊಳ್ಳೋದಿಲ್ಲ, ಅವರವರೇ ಸ್ವಂತ ಪಟ್ಟಣಗಳು ಕಟ್ಟಿದ್ದಷ್ಟೇ ಹೊರತು ಇಲ್ಲ. ಇಲ್ಲಿ ನೋಡಿದರೆ ರಾಶಿ ರಾಶಿ ಪಟ್ಟಣಗಳು, ಅದರಲ್ಲಿ ಇದು ಚೆನ್ನಾಗಿದೆ ಅಂತ ನೋಡಿದ್ರು. ಅಂದ್ರೆ ಇದು ಬೇರೆ ಇದೆ ಅಂತ ಅರ್ಥ. ಏನ ಪಟ್ಟಣ? ಶರೀರ. ಈ ಶರೀರ 9 ದ್ವಾರಗಳಿಂದ ಕೂಡಿದ ಶರೀರ, ಒಳ್ಳೆ ಪಟ್ಟಣ. ಅಲ್ಲಿಗೆ ಜೀವ ಪುರಂಜನ ಬರ್ತಾ ಇದ್ದಾನೆ. ಬಂದಾಗ ಒಳಗೆ 5 ಹೆಡೆಯ ಸರ್ಪ ಪ್ರಾಣದೇವರು ಕಾವಲಿದ್ದಾರೆ. ಒಳ್ಳೆ ಕನ್ಯೆಯನ್ನ ನೋಡತಾ ಇದ್ದಾರೆ, ಒಳ್ಳೆ ಸಖಿಯರಿದ್ದಾರೆ. ಬಂದ ಕೇಳಿದ, ಮದುವೆ ಆಗ್ತೀಯ? ನಾನು ಇದ್ದದ್ದಕ್ಕೆ ಅಂತ ಹೇಳಿದ್ದು. ಮದುವೆ ಆದ, ಆದ ಕೂಡಲೇ ಮಕ್ಕಳು ಶುರುವಾಯಿತೆಲ್ಲ. ಜೀವ ಶರೀರಕ್ಕೆ ಬಂದ, ಬಂದ ಕೂಡಲೇ ನೋಡಿದ ಒಳ್ಳೆ ಹೆಣ್ಣು, ಮನಸ್ಸೆಂಬ ಹೆಣ್ಣು. ತನ್ನ ನಾನಾ ರೀತಿಯಾದ ಬಯಕೆಗಳು, ನಾನಾ ರೀತಿಯಾದ ಚರ್ಯ, ಮನಸ್ಸಿನ ಚಾಂಚಲ್ಯ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು, ಅದೇ ನಿಜವಾದ ಸಖಿಯರು. ಅದರಿಂದ ಕೂಡಿಕೊಂಡ ಮನಸ್ಸನ್ನ ಹಿಡಿದ, ಮನಸ್ಸನ್ನ ಹಿಡಿದ ಕೂಡಲೇ ಹುಟ್ಟಿದ್ಯಾವುದು? ಮಕ್ಕಳು, ಮೊಮ್ಮಕ್ಕಳು. ಬಯಕೆಗಳು, 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 ಅದರಿಂದ ಬಯಕೆಗಳು. ಆ ಬಯಕೆಗಳನ್ನ ಪೂರ್ಣ ಮಾಡ್ತಾರೆ, ಇನ್ನೊಂದು ಬಯಕೆ ಹೊಡ್ತಾ ಇದೆ. ಆತನ ಜೀವ ಬಯಕೆಗಳಿಂದ ಬಂಧಿತನಾಗ್ತಾ ಇದ್ದಾನೆ. ಅಂತ ಕಾಲಕ್ಕೆ ಇಲ್ಲೂ ಹೇಳ್ತಾರೆ, ಪುರಂಜನ ಆ ಹೆಣ್ಣಿನ ಜೊತೆಗೆ ಬದುಕ್ತಾ ಹಾಗೆ ಇರುವಾಗ ಜರ ಎಂಬ ಮುದಿ ಬಂದು ನನ್ನ ಮದುವೆ ಅಂತ್ಯ ಅಂತ ಕೇಳಿದ್ಲು. ಚಂಡ ವೇಗನ ದೂತರು ಬಂದರು, ಇಡೀ ಪಟ್ಟಣವನ್ನು ಕೊಚ್ಚಿ ಹಾಕಿದ್ರು. ಸಾವು ಬಂತು, ತನ್ನ ಹೆಣ್ಣನ್ನೇ ನೆನೆಸಿ ನೆನೆಸಿ ಸತ್ತ, ಹೆಣ್ಣಾಗಿ ಹುಟ್ಟಿದ ಅಂದ್ರು. ಅರ್ಥ ಏನು ಅಂದರೆ, ಭಗವಂತನನ್ನ ಮರೆತ ಜೀವ ಈ ಶರೀರದಲ್ಲಿ ಇದ್ದುಕೊಂಡು ಮನಸ್ಸನ್ನೇ ಮದುವೆ ಆಗಿದ್ರೆ, ಮನಸ್ಸನ್ನೇ ಹಿಡ್ಕೊಂಡು ಅದರ ಬಯಕೆಗಳನ್ನೇ ಪೂರ್ಣ ಮಾಡುತ್ತಾ ಮಾಡುತ್ತಾ ಹೋದರೆ ಮುದಿತನ ಜರ ಬರುತ್ತೆ. ಅಷ್ಟೇ ಅಲ್ಲದೆ ಯಮಧರ್ಮರಾಜನ ಭಟರು ಬಂದು ಶರೀರವನ್ನು ಕೊಚ್ಚಿ ಹಾಕುವಾಗ ಮನಸ್ಸಿನ ಬಯಕೆಗಳನ್ನೇ ಬಯಸಿ ಬಯಸಿ ಸತ್ತು ಹೋಗ್ತಾನೆ ಜೀವ. ಅದಕ್ಕೆ ನೋಡಿ, ಸತ್ತ ಮೇಲೆ ಕಾಕಪಿಂಡ ಅಂತ ಮಾಡ್ತಾರೆ, ನೋಡಿದ್ದೀರಾ? ಮಾಡ್ತಾರಲ್ವಾ, ಕಾಕಪಿಂಡ ಅಂತ ಮಾಡಿದಾಗ ಕಾಗೆ ಮುಟ್ಟಲ್ಲ. ಆಚಾರ ಹೇಳ್ತಾರೆ, ನಿಮ್ಮಪ್ಪನಿಗೆ ಏನೋ ಬಯಕೆ ಇದೆ, ಆ ಬಯಕೆ ನೀವು ಪೂರ್ಣ ಮಾಡ್ತೀರಿ ಅಂದ್ರೆ ನೀವು ಆ ಕಾಗೆ ಬಂದು ಮುಟ್ಟತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸತ್ತ ಮೇಲೂ ಬಯಕೆಗಳು ಬಿಡ್ತಾ ಇಲ್ಲ, ಆ ಬಯಕೆಗಳನ್ನೇ ಬಯಸಿ ಬಯಸಿ ಸತ್ತು ಹೋಗ್ತಾನೆ, ಆ ಬಯಕೆಗಳನ್ನೇ ಹಿಡ್ಕೊಂಡು ಹೋಗ್ತಾನೆ ವ್ಯಕ್ತಿ. ಅಂಥ ವ್ಯಕ್ತಿಯನ್ನ ಹೆಣ್ಣು ಅಂತ ಕರೀತಾರೆ. ದೇವರನ್ನ ಮರೆತ ವ್ಯಕ್ತಿಯೇ ಹೆಣ್ಣು. ಅಂಥ ಜೀವ ತಾನು ಪುನಃ ಸ್ತ್ರೀಯಾಗಿ ಹುಟ್ಟಿದ. ಸ್ತ್ರೀಯಾಗಿ ಹುಟ್ಟೋದು ಅಂದ್ರೆ ಶಾಸ್ತ್ರ ಸ್ತ್ರೀಯ ಶಬ್ದಕ್ಕೆ ಏನರ್ಥ ಹೇಳುತ್ತೆ ಅಂದರೆ, ಗಂಡು ಹೆಣ್ಣು ಅಂತ ಹೇಳಲ್ಲ, ಸ್ತ್ರೀ ಅಂದ್ರೆ ದೇವರನ್ನ ಮರೆತ ಜೀವ ಗಂಡ, ಅದು ಹೆಣ್ಣೆ. ದೇವರನ್ನ ನೆನೆಯುವ ಜೀವ ಹೆಣ್ಣಾಗಿದ್ರು ಗಂಡೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಥ ಜೀವ ಮಲಯಧ್ವಜರಾಜನ ಕೈ ಹಿಡಿದ. ಆ ರಾಜ ಚೆನ್ನಾಗಿ ಭಗವಂತನ ಚಿಂತನೆ ಮಾಡುತ್ತಾ ಅರಣ್ಯಕ್ಕೆ ಹೋಗಿ ಪ್ರಾಣತ್ಯಾಗ ಮಾಡಿದ. ಚಿತಿಯನ್ನೇ ಏರಲಿಕ್ಕೆ ಹೋದಂಥ ಈ ಪುರಂಜನನಿಗೆ ಅವಿಜ್ಞಾನ ಸಂಗ ಪುನಃ ಬಂದು ಸಿಕ್ಕು ಕರ್ಕೊಂಡು ಹೋದ. ಇಷ್ಟೇ ತಾನೆ ಅದಕ್ಕೆ ಹೇಳಿದ್ರು, ಜೀವ ಮನಸ್ಸಿನಲ್ಲಿ ಬಯಕೆಗಳನ್ನ ದೇವರನ್ನ ಬಿಟ್ಟು ಬಯಕೆಗಳನ್ನೇ ಬಯಸಿದ್ದಕ್ಕೆ ಹೆಣ್ಣಾದ ಅಂಥವನಿಗೆ ಗಂಡು ಯಾರು ಅಂದ್ರೆ ಮಲಯಧ್ವಜರಾಜ. ವಾಯುದೇವರೇ ಮಾರ್ಗದರ್ಶಕರಾದಂಥ ಬುದ್ಧಿ ಗಂಡನಾಗಿ ಬಂದಾಗ ಆ ಬುದ್ಧಿಯನ್ನು ಅನುಸರಿಸಿದರೆ, ಬುದ್ಧಿ ದೇವರನ್ನೇ ಚಿಂತನೆ ಮಾಡಿ ಅರಣ್ಯಕ್ಕೆ ಹೋಗ್ತಾಗ, ಅಂದರೆ ನಮ್ಮ ಬುದ್ಧಿ ಅರಣ್ಯ ಅಂದ್ರೆ ಕಾಡುಗಳ ಗುಂಪು. ಯಾವುದದು ಅಂದ್ರೆ ನಾಡಿಗಳೇ ಕಾಡು. ಆ ನಾಡಿಗಳ ಮಧ್ಯೆ ಇರುವ ಕಾಡು ಅಂತ ಶರೀರ, ಒಳಗಿರತಕ್ಕಂಥ ಭಗವಂತನ ಸನ್ನಿಧಾನ ಅಲ್ಲಿಗೆ ಸೇರಿದಾಗ, ಅಂದ್ರೆ ಬುದ್ಧಿ ದೇವರ ಪಾದ ಹಿಡಿದಾಗ, ಆ ಬುದ್ಧಿಯನ್ನು ಅನುಸರಿಸಿ ಜೀವನು ಹೊರಟಾಗ ಅವಿಜ್ಞಾನ ಸಕ ಶ್ರೀಹರಿ ಸಿಗತಾನೆ. ಎರಡು ಮಾತಲ್ಲಿ ಹೇಳಿ, ತುಂಬಾ ಹಿಡಿದಿರಾ ಅಂದ್ರೆ, ಮನಸ್ಸನ್ನು ಹಿಡಿಬೇಡಿ, ಬುದ್ಧಿಯನ್ನು ಹಿಡಿಯಿರಿ. ಯಾವ ಬುದ್ಧಿ? ಆಚಾರ್ಯ ಸತ್ಶಾಸ್ತ್ರವನ್ನ ಹಿಡಿದ ಬುದ್ಧಿಯನ್ನು ಅನುಸರಿಸಿದರೆ ಶ್ರೀಹರಿ ಸಿಗುತ್ತಾನೆ. ಇಷ್ಟು ಪುರಂಜನ ಉಪಾಖ್ಯಾನ. ಇಂಥವರಿಗೆ ಮಕ್ಕಳಾಗಿ ಬಂದವರೇ ಪ್ರಚೇತಸರು, 10 ಜನ ಇದ್ದಾರೆ. ಪ್ರತಿಯೊಬ್ಬರ ಹೆಸರು ಪ್ರಚೇತಸ, ಪ್ರಚೇತಸ, ಪ್ರಚೇತಸ. ನಡೆ, ನುಡಿ, ರೂಪ ಎಲ್ಲ ಒಂದೇ, ಅದ್ಭುತವಾಗಿದ್ದಾರೆ. ಅಂಥವರಿಗೆ ಅಪ್ಪನ ಮಾತು ಕೇಳಿ ಮಕ್ಕಳನ್ನು ಪಡೆಯಲಿಕ್ಕೆ ತಪಸ್ಸು ಮಾಡಿ ಎಂದಾಗ, ಲವಣ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ರುದ್ರದೇವರೇ ದರ್ಶನ ಕೊಡ್ತಾ ಇದ್ದಾರೆ, ಉಪದೇಶವನ್ನ ಕೊಡ್ತಾ ಇದ್ದಾರೆ, ಅದ್ಭುತವಾದ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಭಗವಂತನ ಚಿಂತನಾ ಕ್ರಮವನ್ನ ರುದ್ರದೇವರೇ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಉಪದೇಶವನ್ನ ಪಡೆದು ಲವಣ ಸಮುದ್ರದಲ್ಲಿ ತಪವಾತ ಮಾಡ್ತಾ ಇರುವಂತಹ ಅವರಿಗೆ ವಾರ್ತೆ ಬಂತು. ಏ ಗೊತ್ತಾಯಿತು, ತಾವು ಇಲ್ಲದಿರುವಾಗ ಇಡೀ ಜಗತ್ತಿನಲ್ಲಿ ವೃಕ್ಷಗಳು ಬೆಳೆದು ಜೀವರಾಶಿಗಳ ಎಲ್ಲರ ನಡೆಗೆ ಅಡ್ಡ ಆಗ್ತಾ ಇದೆ, ಅಡಚಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಎಲ್ಲ ವೃಕ್ಷಗಳನ್ನ ತಮ್ಮ ಬಾಯಿಯಿಂದ ಗಾಳಿಯನ್ನ ಸೃಷ್ಟಿಸಿ ವೃಕ್ಷಗಳನ್ನ ಒಣಗಿಸಿ ಬಾಯಿಯಿಂದ ಬೆಂಕಿಯನ್ನ ಸೃಷ್ಟಿಸಿ ಸುಡುತ್ತಾ ಇದ್ದಾರೆ. ಆವಾಗ ಚಂದ್ರದೇವರು ಬಂದ್ರು, ಅರ್ಧ ಗಿಡಗಳು ಸುಟ್ಟು ಹೋಯಿತು, ಸಾಕು ನಿಲ್ಲಿಸಿ ಎಂದ್ರು. ಯಾಕೆ ಗಿಡಗಳಿಗೆ ಅಭಿಮಾನ ಎಂದ್ರು. ಇಲ್ಲಿ ಅರ್ಥ ಆಗಲ್ಲ, ಜನರೆಲ್ಲ ಓಡಾಡ್ತಾ ಇದ್ರೆ ಆ ಓಡಾಡ್ತಾ ಇರುವ ಜಾಗದಲ್ಲಿ ಗಿಡಗಳು ಬೆಳೆದವು, ಗಿಡಗಳು ಬೆಳೆದದ್ದಕ್ಕೆ ಎಲ್ಲ ನಡೆಯೋದಕ್ಕೆ ಅಡ್ಡಿ ಆಯಿತು, ಅದಕ್ಕೆ ಗಿಡಗಳನ್ನು ಇವರು ಬಂದು ಸುಟ್ಟರು ಅಂತ. ನಾವು ನೋಡೋಣ, ರೋಡಲ್ಲಿ ನಡೆಯೋ ಕಡೆ ಗಿಡ ಬೆಳೆಯುತ್ತಾ? ಬೆಳೆಯೋದೇ ಇಲ್ಲ. ಬೆಳೆದ್ರು ಸುಮ್ಮನೆ ಇರ್ತಾರ, ಕಡದ ಹಾಕ್ತಾರೆ. ಮತ್ತೆ ಅದಕ್ಕೆ ಅವರೇ ಬರಬೇಕು ಅಂದ್ರೆ ಆ ಬೆಳೆದ ಗಿಡಗಳು ಸಾಮಾನ್ಯದ್ದಲ್ಲ, ದೈತ್ಯರೇ ಅಲ್ಲಿ ಕೂಡತಾ ಇದ್ದಾರೆ. ಹೇಳ್ತಾರೆ ವಾಲಿ ಅಂಥ ವರಿಷ್ಠನಾದವ, ಎಂಥ ವರಿಷ್ಠ, ವಿಶೇಷವಾಗಿ ರಾವಣಾಸುರನನ್ನೇ ಅವನ ಹಿಂದಿನಿಂದ ಹಿಡಿಯಲಿಕ್ಕೆ ಬಂದ. ವಾಲಿಯನ್ನ ಹಿಡಿಯಲಿಕ್ಕೆ ಬಂದಾಗ ಎರಡೂ ಕೈಯನ್ನ ಅದುಮಿದ ವಾಲಿ, ಬರಲಿ ಅಂತ ನೋಡ್ತಾ ಇದ್ದಾನೆ. ನೋಡಿ ಅದುಮಿದ ಮೇಲೆ ಸಂಧ್ಯಾ ಉಪಸ್ಥಾನಕ್ಕಾಗಿ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದ ದಕ್ಷಿಣದಿಂದ ಉತ್ತರಕ್ಕೆ ಹಾರಿದಾಗ ಹುಳದಂತೆ ಬಡಕೊಡ್ತಾ ಬಂದ, ಕೈ ಸಿಕ್ಕಾಕೊಂಡು ನಾ ರಾವಣ ಒಬ್ಬೆ ಹಾಕ್ತಾ ಬಂದ. ಕೊನೆಗೆ ಅವನನ್ನ ಪುಡಿ ಪುಡಿ ಮಾಡಿ ಮನೆಗೆ ಕರಕೊಂಡು ಹೋಗಿ ಅಂಗದ ಮಲಗಿದ್ರೆ ಅಂಗದನ ತೊಟ್ಟಿಲಿಗೆ ಹುಳದಂತೆ ಕಟ್ಟಿದ. ಈ ಮಕ್ಕಳು ಚಿಕ್ಕ ಗೊಂಬೆಯನ್ನು ಕಟ್ಟಿದ್ರೆ ಕಾಲಿಂದ ಹೊಡೆದು ಅತಿರುಗ್ತಾ ಇರ ನಡ್ತಾ ಇರ್ತಾರಲ್ಲ, ಕಂಪಲ್ಷನ್ ಇಟ್ಟ, ನನ್ನ ಮಗ ಹೊಡೆದಾಗಲ ನಗತಾ ಇರ್ಬೇಕು ನೀನು ಅಂತ ಆತರ ಆಡಿಸಿದ. ಕೊನೆಗೆ ಕುಲಸ್ಥರು ಬಂದು ಬಿಡಯ್ಯ ಆದ್ರೆ ಬಿಟ್ಟ. ಅದು ಅಂಗದ ಹೇಳ್ತಾನೆ ರಾವಣಾಸುರನ ಹತ್ರ, ರಾಮಚಂದ್ರ ಯುದ್ಧಕ್ಕೆ ಹೋದಾಗ ರಾಮ ಕಳಿಸ್ತಾನೆ ಅಂಗದ, ಹೋಗು ನೀನ್ ಯಾರು ಅಂತ ಹೇಳು, ಇಷ್ಟು ಹೇಳಿ ಬಾ ಸಾಕು. ರಾವಣಾಸುರ ಕೇಳ್ತಾನೆ ಯಾರು ನೀನು, ಮರತಿ ಹಾಗೆ ಯಾರು ನೀನು, ನಾನು ಹೊಡಿತಾ ಇದ್ದ ಕಾಲಕ್ಕೆ ಹೊಡಿತಾ ಇದ್ದ ಕಾಲಕ್ಕೆಲ್ಲ ಈ ಅಂತ ನಗ್ತಾ ಇದೆಯಲ್ಲ ನೀನು. ರಾವಣಾಸುರ ಅಂಗದ ನಾನು, ನಮ್ಮಅಪ್ಪನ ಪೆಟ್ಟು ಗೊತ್ತಲ್ಲ, ಆ ಅಪ್ಪನನ್ನ ಒಂದು ಬಾಣದಿಂದ ಕೊಂದು ಹಾಕಿದ ರಾಮಚಂದ್ರ ದೂತನಾಗಿ ಬಂದಿದ್ದೇನೆ, ನೆನಪಿಟ್ಟು ಹೋ ಅಂತ ಆಗ ಅಪ್ಪ ಅಂತ ಬಾಯಿ ತೆಗದ. ಆತರ ಅಂಥ ವಾಲಿ ಬೆಳಿಗ್ಗೆ ವಿಶೇಷವಾಗಿ ವ್ಯಾಯಾಮಕ್ಕೆ ಹೋಗುವಾಗ ಏಳು ಗಿಡಗಳಿದ್ದು, ಸಾಲ ವೃಕ್ಷಗಳಿದ್ದು, ಆ ವೃಕ್ಷಗಳ ಒಂದು ಎಲೆಯನ್ನು ಕೇಳಲಿಕ್ಕಾಗ್ತಾ ಇದ್ದಿಲ್ಲ. ದೈತ್ಯರು ಹೊರಬರದಿಂದ ಕೂತಿದ್ರು. ಅಂಥದ್ದು ಗಿಡಗಳಾಗಿ ಜಗತ್ತಲ್ಲಿ ಬೆಳೆದರೆ ಜನಗಳಿಗೆ ಕತ್ತರಿಸಲಿಕ್ಕಾಗುತ್ತಾ, ತೊಂದರೆ ಆಗ್ತಾ ಇದೆ. ಅಂಥ ಕಾಲಕ್ಕೆ ಇವರು ಬಂದ್ರು, ಬಾಯಿಯಿಂದ ಗಾಳಿಯನ್ನು ಸೃಷ್ಟಿಸಿ ಬೆಂಕಿಯನ್ನು ಸೃಷ್ಟಿಸಿ ಸುಡ್ತಾ ಇದ್ರು. ಮೊದಲೇ ಬರ್ಬೋದಾ ಚಂದ್ರದೇವರು, ದುಷ್ಟರು ಗಿಡ ರೂಪದಲ್ಲಿರುವಂತವರು ಸುಡು ಹೋಗುವಂತ ಸುಟ್ಟು ಹೋಗುವವರಿಗೆ ನೋಡ್ತಾ ಇದ್ರು. ಸಜ್ಜನರಿಗೆ ತೊಂದರೆಗೆ ಬರಲಿಕ್ಕೆ ಶುರುವಾದಾಗ ಬಂದ್ರು, ನಿಲ್ಲಿಸಿ ಅಂತ ಹೇಳಿದ್ರು. ಹೇಳಿದ್ರು ಇಷ್ಟಕ್ಕೂ ನೀವು ಏನ್ ಮಾಡ್ತಾ ಇದ್ದೀರಾ, ಮಕ್ಕಳಿಗಾಗಿಯಲ್ಲ ಸಂತಾನಕ್ಕಾಗಿಯಲ್ಲ ಮದುವೆ ಆಗ್ಬೇಕಲ್ಲ, ಹುಡುಗಿ ಸಿದ್ಧ ಆಗಿದ್ದಾಳೆ. ಅಪ್ಸರ ಶಾಸ್ತ್ರೀಯ ಮಗಳು, ವೃಕ್ಷ ದೇವತೆಗಳು ಬೆಳೆಸಿದ ಮಗಳು, ವಾಕ್ಷೀನ್ ಕನ್ಯಾ ಯಾರು ಮಾರೀಷಾ ಅಂತ, ಆಕೆಯನ್ನ ಕೊಟ್ಟು ಮದುವೆ ಮಾಡಿದ್ರು. ಹತ್ತು ಜನಕ್ಕೆ ಒಬ್ಬಳನ್ನೇ ಕೊಟ್ಟು ಮದುವೆ ಮಾಡಿದ್ರು. ಐದು ಜನಕ್ಕೆ ಒಬ್ಬರನ್ನು ಕೊಟ್ಟಿದ್ದಕ್ಕೆ ತುಂಬಾ ಗಲಾಟೆ ಮಾಡ್ತಾರೆ ಇಲ್ಲೆಲ್ಲ, ಭಾರತ ನಮ್ಮವರೇ ಗಲಾಟೆ ಮಾಡ್ತಾರೆ. ಐದು ಜನಕ್ಕೆ ಒಬ್ಬಳು ಹೇಗೆ ಕೊಟ್ಟರು ಅಂತ, ಹತ್ತು ಜನಕ್ಕೆ ಒಬ್ಬರನ್ನು ಕೊಡ್ತಾ ಇದ್ದಾರೆ. ಅವರು ಮದುವೆ ಆದ ಕೂಡಲೇ ಆಕೆಯನ್ನ ಮುಟ್ಟಿಲ್ಲ, ಮನಸ್ಸಿಂದ ಸ್ಪರ್ಶ ಮಾಡಿದರು, ಕೈಯಲ್ಲಿ ಕೂಸು. ಅವರೇ ದಕ್ಷ ಪ್ರಜಾಪತಿಗಳು ಹೇಳ್ತಾ ಇದ್ದಾರೆ. ಆ ದಕ್ಷ ಪ್ರಜಾಪತಿಗಳಿಂದಲೇನೆ ಇಡೀ ಜಗತ್ತು ಪೂರ್ಣ ಆಯಿತು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂತ ಆ ಕಥೆಯನ್ನ ಅಲ್ಲಿವರೆಗೆ ನಿಲ್ಲಿಸಿ ಮುಂದೆ ಬರ್ತಾ ಇದ್ದಾರೆ. ಉತ್ತಾನಪಾದರಾದರೆ ಚರಿತ್ರೆಯನ್ನೇ ತಿಳಿಸಿಕೊಟ್ಟಿದ್ದೀರಾ, ಪ್ರಿಯವರತರಾದ ಚರಿತ್ರೆಯನ್ನು ತಿಳಿಸಿಕೊಡಿ. ಏನಿದೆ, ಎರಡನೇ ಮಗ ಚೆನ್ನಾಗಿದ್ದ, ಮಕ್ಕಳು ಪಡೆದ, ಆಯಿತು ಇಷ್ಟೇ ತಾನೇ ಅಲ್ಲ ಅಂದ್ರು. ಪ್ರಿಯವರತನಾದ ಚರಿತ್ರೆ ಅದ್ಭುತವಾಗಿ ಬರ್ತಾ ಇದೆ. ನಾರದರ ಉಪದೇಶದಿಂದ ಭಗವಂತನ ಚಿಂತನೆಯನ್ನು ಮಾಡುತ್ತಾ, ಭಗವಂತನ ಚಿಂತನೆಯಲ್ಲಿ ಆನಂದವನ್ನ ಮನಗಂಡಂತ ಮಹಾನುಭಾವ ಮತ್ತು ಸಂಸಾರಕ್ಕೆ ಹೇಗೆ ಬಂದ ಅರ್ಥ ಆಗ್ಬೇಕಾದ್ರೆ, ಊಟಕ್ಕೆ ಕೂತಿದ್ದೀರಾ ಸಂಜೆಗೆ, ಊಟಕ್ಕೆ ಕೂತ್ಕೊಳ್ಳೆ ಅಂದ್ರೆ ಇನ್ನ ಬಳಸಿಲ್ಲ, ಕರೆಂಟ್ ಹೋಯ್ತು, ನಿಮ್ದಾದ ಕೂಡಲೇ ಹೇಳಿದ್ರೆ ನಾನು ನಿಲ್ಲಿಸ್ಬಿಡ್ತೇನೆ ಆಚಾರ್ಯ. ಊಟಕ್ಕೆ ಕೂತ್ಕೊಳ್ಳೆ ಕರೆಕ್ಟ್ ಬರ್ಬೇಕು, ಇನ್ನ ಬೆಳೆಸಿಲ್ಲ, ಬೆಳೆಸಿದ್ರು. ಚೂರು ಚಿಕ್ಕ ದೀಪ ಇತ್ತು. ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಬಾಯಲ್ಲಿ ಕೂತ್ಬಿಟ್ಟಿದ್ದೀರಾ, ಪ್ರಾರಂಭ ಊಟವು, ಬಾಯಲ್ಲಿ ಕೂತ್ಬಿಟ್ಟ ಮೇಲೆ ಕರೆಂಟ್ ಬಂತು. ನಿಮ್ಮವರೇ ಹೇಳಿದ್ರು, ಏನ್ ಅನ್ಕೋಬೇಡ್ರಿ, ಬಡಿಸೋ ಕಾಲಕ್ಕೆ ಕಾಣಿಸಿಲ್ಲ, ಲೈಟ್ ಇದ್ದಿಲ್ಲಲ್ಲ, ಇವಾಗ ಕಾಣಿಸ್ತು. ಏನ್ ಕಾಣಿಸ್ತು? ಕಸದಿತ್ತು ಪದಾರ್ಥದಲ್ಲಿ, ಗೊತ್ತಿರದೆ ಬಡಿಸಿದೆ. ನೀವು ಬಾಯಿದು ಇಟ್ಟಿದ್ದೀರಾ, ಈ ಚೂರು ಹಾಕ್ಲಾ, ಏನ್ ಹೇಳ್ತೀರಾ? ಸಾಕು, ನಾಳೆ ಮಾಡ್ತೀವಿ ಅಂದ್ರೆ ಅಲ್ಲಿ ಪ್ರಶ್ನೆ, ಕಸದಿದ್ರೂ ಕೂಡ ಸ್ವಲ್ಪ ಹಾಕುವಂತ ಊಟ ಮಾಡ್ಲಿಕ್ಕಾಗುತ್ತಾ? ಮಾಡಿದ್ರೆ ಹೇಗ್ ಮಾಡಿದ್ದೀರಿ ಅಂತ ಪ್ರಶ್ನೆ ಬರುತ್ತಲ್ಲ. ಹಾಗೆ ಈ ಜಗತ್ತಿನ ಸುಖ ಕಸ ಅಂತ ತಿಳಿಯೋ ಪರ್ಯಂತ ಊಟ ಮಾಡ್ತೀವಿ, ತಿಳದ ಮೇಲೆ ತಿನ್ಲಿಕ್ಕಾಗಲ್ಲ. ತಿಳದ ಮೇಲೂ ತಿಂತಾರ ಯಾರಾದರೂ? ಅದ್ ತಿಂದದ್ದೇ ನಮ್ಮ ಪರಿವರ್ತನ ಆಗಿದೆ. ಅದು ಪ್ರಶ್ನೆ ಬರ್ತಾ ಇದೆ. ಭಗವಂತನ ಚಿಂತನೆಯಿಂದ ಅಮೃತ ಸಿಗುತ್ತೆ. ಸಂಸಾರದಲ್ಲಿ ಕಸ ಅಂತ ಗೊತ್ತಿದ್ರು, ಗುರುಗಳ ಮೇಲೆ ಗುರುಗಳಿಂದ ಗೊತ್ತಾದ ಮೇಲೂ ಕೂಡ ಮದುವೆಯಾಗಿ ಸಂಸಾರದ ಸುಖವನ್ನ ಅನುಭವಿಸಿದ್ರಲ್ಲ, ಕಸವನ್ನ ಹೇಗೆ ಉಳ್ಳಿಕ್ಕಾಯಿತು? ಇದು ಪ್ರಶ್ನೆ. ಅಂದರೆ ಭಗವಂತನಲ್ಲಿ ಮನಸ್ಸಿಟ್ಟವರು ತಿರುಗಿ ಬರಲ ಸಂಸಾರಕ್ಕೆ, ಮತ್ತ ತಿರುಗಿ ಸಂಸಾರಕ್ಕೆ ಬಂದು ಮದುವೆ ಆಗಿ ಮಕ್ಕಳನ್ನ ಪಡೆದು ಅದು ಹೇಗೆ ಸಾಧ್ಯ ಅಂತ ಹೇಳಿದಾಗ ಅವರ ಚರಿತ್ರೆಯನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ ದೇವತರಾಜ. ಸಾಧನೆ ಮಾಡಿದ ಕ್ರಮ ಬಹಳ ವಿಶೇಷವಾದ್ದು, ತಿಳ್ಕೋಬೇಕಲ್ಲಿ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂತ ಹೇಳ್ತಾರೆ. ಅಪ್ಪ ಕರೆದ್ರಂತೆ, ಹೇ ದೇವ್ರತ, ನೀನೊಬ್ಬನೇ ಸಮರ್ಥ ಇಡೀ ರಾಜ್ಯವನ್ನ ಆಡ್ಲಿಕ್ಕೆ, ನೀನು ಬರಬೇಕು ಅಂತ ಕರೆದರೆ ನನಗೆ ರಾಜ್ಯ ಬೇಡ ಅಂತ ತಿರಸ್ಕಾರ ಮಾಡಿದರಂತೆ. ಯಾಕೆ? ಭಗವಂತನಲ್ಲೇ ಮನಸ್ಸಿಟ್ಟಿದ್ರು, ಆ ಕ್ರಮವನ್ನ ಹೇಳಿಕೊಡುತ್ತಾರೆ. ಹೇಗಿಟ್ಟಿದ್ರು ಅಂದ್ರೆ, ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ. ಅರ್ಥ, ನಮಗೆಷ್ಟು ಇಂದ್ರಿಯಗಳಿವೆ ಅಲ್ಲ, ಲೆಕ್ಕ ಮಾಡಿಕೊಂಡು ಹೇಳಿ, ಇಂದ್ರಿಯಗಳು ಎಷ್ಟಿವೆ ಅಲ್ಲ, ವಾಲ್ಯೂಮ್ ಬರ್ತಾ ಇಲ್ಲ. ಅದು ಇಂದ್ರಿಯವ ಅಲ್ವ? ಇಂದ್ರಿಯವ ಅಲ್ವಾ? ಹಾಗಾದ್ರೆ ಇಂದ್ರಿಯಗಳೆಷ್ಟು? 11. ಗಟ್ಟಿಯಾಗಿ ಹೇಳಿದ್ರೆ ಸ್ವಲ್ಪ ನಿಮಗೆ, ನನಗೂ ಸ್ವಲ್ಪ ಕನ್ಫರ್ಮೇಶನ್ ಬರುತ್ತೆ ಎಲ್ಲರೂ ಎದ್ದಿದ್ದಾರೆ ಅಂತ ಹೇಳಿ. ಸರಿಯಪ್ಪ, 11 ಇಂದ್ರಿಯಗಳಲ್ಲ. ಹಾಗಾದ್ರೆ ಈಗ ನಾನು ಮಾಡುವ ಪ್ರಶ್ನೆ, ನಿಮ್ಮ ಸಾಧನೆ ಅಂದ್ರೆ ಏನು ಹೇಳಿ, ಇವಾಗ ಹೇಳಿ. ಹೇಳಿದ್ರ ಏನೋ ಹೇಳ್ತಾರೆ, ನಿಮ್ಗೇನು ಗೊತ್ತಾ ಸಾಧನೆ ಅಂದ್ರೆ ಏನು? ಯಾರಿಗೇನು ಗೊತ್ತಾ? ಹರಿ ಗುಣ ಕ್ರಿಯಾ ಚಿಂತನೆ. ನೀವೇನಂದ್ರಿ? ಸೇಮ್. ಇನ್ಯಾರೇನು ಹೇಳ್ತೀರಾ ಸಾಧನೆ ಅಂದ್ರೆ ಏನು? ಅವನು ಅವನ ಸ್ವತಂತ್ರ, ನಾವು ಅಸ್ವತಂತ್ರ, ದೇವ ಸ್ವತಂತ್ರ. ಸರಿ ಸರಿ, ದೇವರನ್ನ ನಾವು ದೇವರ ಅಧೀನ ಅಂತ ಚಿಂತನೆ ಮಾಡಿ. ಸರಿ ಸರಿ, ಅಂದ್ರೆ ಆ ಸಾಧನೆಯ ಚೌಕಟ್ಟು ಹೀಗಿದೆ ಅಂದ್ರೆ ಪ್ರಾಕ್ಟಿಕಲಿ ಏನು ಮಾಡಲಿ, ಹೇಗಂತ ಚಿಂತನೆ ಮಾಡಲಿ. ನೀವು ಹೇಳಿದ್ದೆಲ್ಲ ಸರಿ, ನಾನು ಸ್ವತಂತ್ರ, ದೇವ ಸ್ವತಂತ್ರ ಅಂತ ಚಿಂತನೆ ಮಾಡಬೇಕು, ದೇವರೇ ಮಾಡಿ ಮಾಡಿಸ್ತಾ ಇದೆ ಅಂತ ಚಿಂತನೆ ಮಾಡಬೇಕು, ಹಾಗೆ ದೇವರ ಗುಣಕ್ರಿಯೆಗಳನ್ನು ಚಿಂತನೆ ಮಾಡಬೇಕು. ನೀವು ಹೇಳಿದ್ ಕರೆಕ್ಟ್, ಹೌದಾ? ಇಷ್ಟೆಲ್ಲ ಜೊತೆಗೆ ಮಾಡಬೇಕಾದ ದೇವರನ್ನ ಯಾವ ರೀತಿ ಚಿಂತನೆ ಮಾಡಬೇಕು ಅಂದ್ರೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ, ನಮ್ಮ 11 ಇಂದ್ರಿಯಗಳಿಂದ ವ್ಯಾಪಾರ ಆಗುತ್ತೆ. ಕಾರಕ ಕ್ರಿಯಾಕಲಾಪ 11 ಇಂದ್ರಿಯಗಳಿಂದ, ಕಣ್ಣು ರೆಪ್ಪೆ ಹಾಕ್ಬೇಕಾ, ಕಣ್ಣಿಂದ ನೋಡಬೇಕಾ, ಕಿವಿಯಿಂದ ಕೇಳಬೇಕಾ, ಬಾಯಿಂದ ಏನು ಮಾತಾಡಬೇಕಾ, ತಿನ್ನಬೇಕಾ, ಎಲ್ಲ ಆಗ್ಬೇಕಾ, ಇಷ್ಟೆಲ್ಲ ವ್ಯಾಪಾರಗಳೇ ಆಗ್ತಾ ಇದ್ದರೆ ಪ್ರತಿಯೊಂದು ವ್ಯಾಪಾರ ಅಲ್ಲ ಕೆಲಸ, ಆ ಕೆಲಸದಲ್ಲಿ ಅನಂತ ಭಗವಂತ ರೂಪಗಳು ಹುಟ್ಟಿ 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 ಬರ್ತಾ ಇರುತ್ತೆ. ಆ ಎಲ್ಲಾ ಕರ್ಮಗಳಲ್ಲಿ ಕ್ರಿಯೆಗಳಲ್ಲಿ ಹುಟ್ಟಿರತಕ್ಕಂಥ ಭಗವಂತ ರೂಪಗಳನ್ನ ನೆನೆಸಿ ಆ ನೆನಪಿನಲ್ಲಿ ಇದೆಲ್ಲ ಆಡ್ ಆಗ್ಬೇಕು. ಏನದು? ನೀನ್ ಸ್ವತಂತ್ರ, ನಾನ ಸ್ವತಂತ್ರ, ನೀ ಗುಣಪೂರ್ಣ, ನಿನ್ನ ರೂಪ ಗುಣ ಕ್ರಿಯಾ ಎಲ್ಲ ಸೇರಿಕೊಂಡು ಯಾವ ದೇವರನ್ನ ನೆನೆಯಬೇಕು? ದೇವರ ರೂಪವನ್ನ. ಅಂದರೆ 11 ಇಂದ್ರಿಯಗಳಿಂದ ಕೆಲಸಗಳಾದಾಗ ಆ 11 ಇಂದ್ರಿಯಗಳಿಂದ ಪ್ರಕಟವಾದ ಭಗವದ್ ರೂಪಗಳನ್ನ ಆ ರೀತಿಯಲ್ಲಿ ನೀವು ಹೇಳಿದ್ದೆಲ್ಲ ಸೇರಿಸಿಕೊಂಡು ಸ್ಮರಿಸಿ ಆ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಸಾಧನ. ಸಾಧನೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ, ಅದು ಹೇಳಿಕೊಟ್ರು. ಇಲ್ಲೇ ಕೊಡ್ತಾ ಇದ್ದಾರೆ, ಚೆನ್ನಾಗಿ ನೋಡಿ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳ್ತಾರೆ. ತನ್ನ ಸಕಲ ಇಂದ್ರಿಯಗಳ ವ್ಯಾಪಾರದಿಂದ ಹುಟ್ಟಿದ ಸಕಲ ಭಗವತ್ ರೂಪಗಳನ್ನ ಏನು ಹೇಳಿದ್ರಲ್ಲ, ನೀ ಗುಣಗಣ ಪೂರ್ಣ ಇಂಥದ್ದೆಲ್ಲ ಚಿಂತನೆ ಮಾಡುತ್ತಾ ನೀ ಮಾಡಿಸ್ತಾ ಇದೀಯಾ, ನಾನು ಮಾಡುತ್ತಾ ಇದ್ದೇನೆ, ನೀನೇ ಸ್ವತಂತ್ರ ನಾನು ಸ್ವತಂತ್ರ, ಇದೆಲ್ಲ ತಗೊಂಡು ಆ ಕಾರ್ಯಗಳಾದಾಗ ಕಾರ್ಯದಿಂದ ಪ್ರಕಟವಾದ ಭಗವದ್ ರೂಪಗಳಲ್ಲಿ ಈ ಚಿಂತನೆಯಿಂದ ಕೂಡಿಕೊಂಡು ಆ ಭಗವದ್ ರೂಪಗಳನ್ನೆಲ್ಲ ಏನು ಮಾಡುತ್ತಾ ಇದ್ರು, ಹೃದಯದಲ್ಲಿರುವ ಭಗವಂತನಲ್ಲಿ ಹೋಮ ಮಾಡುತ್ತಾ ಇದ್ರು ಹೇಳ್ತಾರೆ ಶೇಷದಾಸರು. ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ ಮನಸುಳಾದಿಯಲ್ಲಿ. ಹೃದಯ ಸಂಸ್ಥಿತನಲ್ಲಿ ಪ್ರಾದೇಶ ನಾಮಕನೇ ಯಜ್ಞ ನಾಮಕನೆಂದು, ಪ್ರಾದೇಶ ಮೂರ್ತಿ ಯಜ್ಞ ನಾಮಕನೆಂದು ಪದೋಪದಿಗೆ ಐಕ್ಯ ತಿಳಿಯೋ ಹೇಳ್ತಾರೆ. ಕರಚರಣಾದಿ ಯಾವದ್ದವಯವ ಚೇಷ್ಟೆಯ ಗುರುಮುಖದಿಂದ ತಿಳಿದು ಯಜ್ಞಕ್ರಮದಿಂದ ನೀರಜ ನಾಭನಿಗರ್ಪಿಸು ಅವಧಾನ ಪೂರ್ವಕ. ಅರ್ಥ ಇದು, ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಅಗ್ನಿ, ಪ್ರಾದೇಶ ನಾಮಕ ಭಗವಂತ ಅಗ್ನಿ ಉರಿತಾ ಇದ್ದಾನೆ. ಅವನಲ್ಲಿ ತುಪ್ಪ ಹಾಕಬೇಕು. ತುಪ್ಪ ಯಾವುದು ಅಂದ್ರೆ ನಮ್ಮ ಸಕಲೇಂದ್ರಿಯ ವ್ಯಾಪಾರಗಳಲ್ಲಿ ಹುಟ್ಟಿದ ಭಗವದ್ ರೂಪಗಳೇ ತುಪ್ಪ. ಆ ಭಗವದ್ ರೂಪಗಳನ್ನ ಪ್ರಾದೇಶ ನಾಮಕ ಭಗವಂತನಿಗೆ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಯಾವುದಿದು, ಇದನ್ನ ವಿಶೇಷವಾಗಿ ಪ್ರಿಯವ್ರತರಾದರೂ ಮಾಡುತ್ತಾ ಇದ್ರು. ಇದನ್ನ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಷೋಡಶಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ನಮ್ಮ ಅರಣ್ಯಕಾಚಾರ್ಯರು. ಹೀಗೆ ಮಾಡಿ ಇದು ನಿಮ್ಮ ಜೀವನ ಸಾಧನೆಯ ಗುರಿ ಅಂತ ಹೇಳುತ್ತಾರೆ. ಹಾಗಾದ್ರೆ ಇಷ್ಟು ಮಾಡಬಹುದಾ ಸ್ವಾಮಿ? ಇವತ್ತು ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೆ ನೀವು ಬೈಬಿಟ್ಟು ಹೇಳಬಹುದಾ? ಹೇಳ್ತೀರಾ? ಹೇಳೋದಾದ್ರೆ ಹೇಳಿಸ್ತೇನೆ. ಯಾರ ವಾಲ್ಯೂಮ್ ಬರ್ತಾ ಇಲ್ಲ ಎಲ್ಲಿ, ಎಲ್ಲರೂ ಅಲ್ಲಿ ವಾಲ್ಯೂಮ್ ಬಂದಿಲ್ಲ. ಹೇಳ್ತೀರಿ ಸರಿ ಅಲ್ಲ, ಮತ್ತೆ ನಾಳೆ ಬಿಡ್ಬೇಡ್ರಿ, ದಿನಾಂಕ ಹೇಳ್ತೀನಿ ಅಂತ ಅರ್ಥ. ಹಾ ವಾಲ್ಯೂಮ್ ಬಂದ್ರೆ ಇಲ್ಲಂದ್ರೆ ಯಾರು ಮಾಡಿ ಸೈಲೆಂಟ್ ಇರ್ಬಿಟ್ರೆ ಹೇಗಪ್ಪ? ಇದು ಬೆಂಗಳೂರು ಪ್ರವಚನ ಅಲ್ಲ, ಅಲ್ಲಿ ಸೈಲೆಂಟ್ ನಾವು ಹೇಳ್ತಾ ಇದ್ವಿ ಕೇಳ್ತಾ ಇರ್ತಾರೆ, ಕೇಳ್ದಂಗ್ರೆ ಇನ್ನೂ ಒಳ್ಳೇದು ಹೋಗ್ಬಿಡ್ತೀವಿ ನಾವು. ಇಲ್ಲಿ ಹಾಗಲ್ಲ, ಕೇಳಲೇಬೇಕು. ಇಲ್ಲಾಂದ್ರೆ ಎಷ್ಟು ಲಾಸ್ ಮಾಡಿ ದುಡ್ಡಿಟ್ಟು ಬಂದಿರ ಫ್ಲೈಟ್ ಎಲ್ಲ ಬಂದು ಓಡಾಟ ಬಂದಿದ್ದೀರಾ, ನಿಮ್ಮ ಬಾಳಿ ನಿಮ್ಗೆ ಬಿಟ್ಬಿಟ್ರೆ ನೀವು ಏನಾಗ ಬಿಡ್ತೀರಿ? ಅದರಿಂದ ಅಲ್ಲ ಸಮಯ ಕಾಲ ಇಂಥ ಕ್ಷೇತ್ರ ಸಿಗುತ್ತಾ? ಇಷ್ಟು ಹೆಣ್ಣು ಹಾಗೆ ಇದ್ರೆ ನಾನು ಬಿಡಬಾರದು, ನಿಮ್ಮನ್ನ ಹೆಸರ್ಕೊಂಡೇ ಹೋಗ್ಬೇಕು, ನನ್ನ ಧರ್ಮ ಅದು. ಅದರಿಂದ ಇಷ್ಟು ಒದರಿ ಚೀರಿ ಮಾಡ್ತಾ ಇದ್ದೇನೆ. ಹೌದ್ ತಾನೆ? ಸರಿ. ಹೇ ಸ್ವಾಮಿ, ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನ ಕೊನೆಗಂತ ನೀನು ನನ್ನಲ್ಲಿ ನಿಂತು ತತ್ವಾಭಿಮಾನಿ ದೇವತೆಗಳ ಮೂಲಕ ಮಾಡಿಸಿದ ಸಕಲ ವ್ಯಾಪಾರಗಳು ಸಕಲೇಂದ್ರಿಯಗಳಿಂದ ನೀನು ಮಾಡಿಸಿದ ವ್ಯಾಪಾರಗಳಲ್ಲಿ ಪ್ರಕಟವಾದ ಅಂದರೆ ಹೊರಬಂದಂಥ ನಿನ್ನ ಅನಂತ ರೂಪಗಳು ಬಿಂಬಮೂರ್ತಿಯೇ ನಿನಗೆ ಐಕ್ಯ ಅಂದರೆ ಎಲ್ಲಾ ಕರ್ಮಗಳು ನಿನಗರ್ಪಿತ ಹರಿಯೇ. ಇಷ್ಟು ಮಾಡಿಬಿಟ್ರೆ ಹಾಕ್ಬಿಟ್ರಿ. ಹೌದಾ? ಇಷ್ಟು ಮಾಡಿದ್ರೆ ಏನಾಗುತ್ತೆ? ಪ್ರಿಯವ್ರತರಾದರು ಮಾಡಿದ್ದು ಅವರು ದಿನ ಅವ್ರು ಮಾಡಿದ್ ಬಹಳ ಕಷ್ಟ. ಪ್ರತಿಯೊಂದು ಕ್ರಿಯಾ ಆಗುವಾಗ ಹುಟ್ಟಿದ ರೂಪಗಳನ್ನ ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಆವಾಗವಾಗ ಚಿಂತನೆ ಮಾಡುತ್ತಾ ಅದೇ ತಪಸ್ಸಾಗಿ ಕೂತರು. ನಮ್ಗಷ್ಟಾಗಲ್ಲ, ಯಾಕೆ ಬೆಳಿಗ್ಗೆ ಸಂಕಲ್ಪ ಮಾಡಿದ್ರೆ ಮಗು ದೇವರ ಸಂಕಟಕ್ಕೆ ಹೋಗಲ್ಲ, ನಾನೇ ಕೆಟ್ಟಾರ್ಪಣೆ ಬಿಡೋವರೆಗೆ. ಹೌದಲ್ವಾ? ಬೆಳಿಗ್ಗೆ ದೇವರ ಪೆಟ್ಟಿಗೆ ಮುಟ್ಟಿ ಏನ್ ತರ್ಪಣ ಅದು ಇದೋ ಏನ್ ಮುಗಿಯುತ್ತೋ ಮುಗಿತಪ್ಪ, ನಂತರ ದೇವರು ದೇವರೇ ನಾವು ನಾವೇ, ಮತ್ತ ನಾಳೆ ಬೆಳಿಗ್ಗೆ ತಾಣ ಆಗೋ ಪರ್ಯಂತ ದೇವರ ನೆನಪಾಗಲ್ಲ. ಹಾಗಲ್ಲ, ಅವ್ರು ಮಾಡಿದ್ದು ಕ್ಷಣೇ ಕ್ಷಣೇ ಏನು ಇಂದ್ರಿಯಗಳ ವ್ಯಾಪಾರ ಆಗ್ತಾ ಇದೆ, ಪ್ರತಿ ಒಂದನ್ನ ಯಜ್ಞವಾಗಿ ಮಾಡುತ್ತಾ ಇದ್ರು. ಅಷ್ಟು ನಮಗಾಗಲ್ಲ, ಇಷ್ಟಾದ್ರೂ ಸಂಕಲ್ಪ ಮಾಡಬಹುದು ತಾನೆ. ಅದರಿಂದ ಏನಾಗುತ್ತೆ, ನಾವು ಮಾಡಿದ ಸಕಲ ವ್ಯಾಪಾರವೂ ಭಗವಂತನಿಗೆ ಯಜ್ಞವಾಗಿ ಅರ್ಪಣೆ ಆಗುತ್ತೆ. ಇಂಥ ಪ್ರಯವರ್ತರಾದರೂ ಇದು ಮಾಡುತ್ತಾ ಇರುವಾಗ ಈ ದುರ್ವಿ ಸಂಸಾರ ನನಗೆ ಯಾಕೆ ಇದು ಸುಮ್ಮನೆ ಕೂತಿದ್ರು, ಅವಾಗ ಬ್ರಹ್ಮದೇವರೇ ಬರ್ತಾ ಇದ್ದಾರೆ. ಬಂದು ಹೇಳ್ತಾರೆ ಡೈರೆಕ್ಟ್ ಗುರುಗಳೇ ಅದು ನಾರದರ್ತಾನೆ, ನಾರದರನ್ನು ಕರ್ಕೊಂಡು ಬಂದ್ರು. ಹೇಳ್ತಾ ಇದ್ದಾರೆ ಪ್ರಯವತ ನೀ ಮಾಡೋದು ಸರಿಯಲ್ಲ, ಅಯ್ಯೋರಮ್ಮ ಇಷ್ಟೆಲ್ಲ ಚಿಂತನೆ ಮಂಥನೆ ಮಾಡ್ತಾ ಇದ್ರೆ ಸರಿಯಲ್ಲ ಅಂತೀರಾ ಅಂದ್ರೆ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ ಅಂದ್ರು. ಅದಕ್ಕೆ ಅರಣ್ಯಕಾಚಾರರ ಮಾತು ಸುಂದರವಾದ್ದು. ಆಜ್ಞಾಪತ್ರದಲ್ಲಿ ಹೇಳ್ತಾರೆ ಅವರು ಈ ಉತ್ತರ ಕರ್ನಾಟಕದ ಭಾಷೆ ಯಾರು ಅಂತಂಬಲ್ಲ ದಾರು ಅಂತ. ದಾರು ದಾರು ದಾವ ಕರ್ಮವನ್ನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೋ ಆ ಕರ್ಮವನ್ನು ಮಾಡದೆ ಸಾವಿರ ಸಾಧನೆಗಳು ಮಾಡಿದರು ದೇವ ಮೆಚ್ಚ. ಅದನ್ನು ಹೇಳಿದ್ರು. ಹೌದಾ ಅಂದ್ರೆ ಹೌದಯ್ಯ ಪ್ರಿಯವ್ರತ, ನಿನ್ನನ್ನು ಕ್ಷತ್ರಿಯನನ್ನಾಗಿ ಹುಟ್ಟಿಸಿದ ಸ್ವಾಮಿ ಕ್ಷತ್ರಿಯ ಧರ್ಮವನ್ನ ಮಾಡುತ್ತಾ ನನ್ನ ಪ್ರೀತಿಗೊಳಿಸು ಅಂತ ಹೇಳಿದ್ದು. ನೀನು ಕ್ಷತ್ರಿಯನಾಗಿ ರಾಜ್ಯವನ್ನ ಆಡದೆ ಬ್ರಾಹ್ಮಣರಂತೆ ಮೂಗಿಡ್ಕೊಂಡು ಕೊಟ್ಟಿದೀಯಲ್ಲ, ನೀ ಮಾಡಿದ ಒಳ್ಳೆ ಕೆಲಸವೇ, ಇನ್ನ ಶ್ರೇಷ್ಠ ಧರ್ಮ ಬ್ರಾಹ್ಮಣರಂತೆ ಕೂಡಿದ್ ಮಾಡಿದೀಯ, ಆದರೆ ದೇವರಿಗೆ ಪ್ರೀತಿ ಆಗಲಿಲ್ಲ ಅಂದ್ರು. ಅದಕ್ಕೆ ಕೃಷ್ಣ ಹೇಳ್ತಾನೆ ತಮ್ಮ ಧರ್ಮಗಳನ್ನ ಬಿಟ್ಟು ಅನ್ಯ ಧರ್ಮಗಳನ್ನ ಪಾಲಿಸಿದರೆ ಅದು ನನಗೆ ಪ್ರೀತಿ ಆಗಲ್ಲ. ಆದ ಕಾರಣ ಶ್ರೀಹರಿಗೆ ಪ್ರೀತಿಯಾದ ಕೆಲಸ ಯಾವುದು, ನೀನು ಮದುವೆ ಆಗಿ ಕ್ಷತ್ರಿಯನಾಗಿ ರಾಜ್ಯ ಆಡುತ್ತಾ ಅಲ್ಲೇ ಈ ಉಪಾಸನೆಯನ್ನ ಮಾಡಬೇಕು. ಶತ್ರುವಿನಿಂದ ಯುದ್ಧ ಮಾಡುತ್ತಾನೆ ಈ ಬಿಂಬ ಕ್ರಿಯಾ ಚಿಂತನೆ ಮಾಡು. ಯಾರು ಯಾರು ನಿನ್ನ ದ್ವೇಷ ಮಾಡುತ್ತಾ ಇದ್ದಾರೋ ಅವರೆಲ್ಲ ಈ ತರ ಎಲ್ಲಾ ಕಡೆ ಚಿಂತನೆ ಮಾಡುತ್ತಾ ಅವರನ್ನ ಬಳಿತಾ ಬರಬೇಕು. ದ್ವೇಷ ಇಲ್ಲದೆ ಶತ್ರುಗಳ ಸಂಹಾರ ಮಾಡು. ಶತ್ರುಗಳ ಮೇಲೆ ದ್ವೇಷದಿಂದ ಸಂಹಾರ ಮಾಡೋದೆಲ್ಲ ಮಾಡುತ್ತಾರೆ, ನೀನು ದ್ವೇಷ ಇಲ್ಲದೆ ಮಾಡು. ಕೇವಲ ಹರಿದ್ವೇಷಗಳೆಂಬ ಕ್ರೋಧದಿಂದ ಮಾಡು. ಈ ತರ ವಿಶೇಷವಾಗಿ ಬಿಂಬಕ್ರಿಯಾನುಸಂಧಾನ ಕೂತು ಏನು ಚಿಂತನೆ ಮಾಡುತ್ತಾ ಇದೆಯೋ ಅದು ರಾಜ್ಯವನ್ನಾಡತಾ ಮಾಡು ಅಂತ ಹೇಳಿದಾಗ ತಲೆಬಾಗಿ ಮದುವೆಯನ್ನಾಗ್ತಾ ಇದ್ದಾರೆ. ಮದುವೆ ಆಗಿ ವಿಶೇಷವಾದ ಮಕ್ಕಳನ್ನು ಪಡೀತಾ ಇದ್ದಾರೆ. ಆ ಮಕ್ಕಳ ಸಂತತಿಯೇ ಅದ್ಭುತವಾಗಿ ಬರ್ತಾ ಇದೆ. ಅಂಥ ಸಂತತಿಯಲ್ಲಿ ಬಂದವರೇ ನಾಭಿರಾಜ. ನಾಭಿರಾಜನ ಮಗನಾಗಿ ಬಂದವನೇ ನಮ್ಮ ಸ್ವಾಮಿ ವೃಷಭ ನಾಮಕ ಭಗವಂತ. ಇಂದ್ರದೇವರು ಕೊಟ್ಟಂತಹ ಜಯಂತಿ ಎಂಬ ಕನ್ಯೆಯನ್ನು ಮದುವೆಯಾಗಿ 100 ಜನ ಮಕ್ಕಳನ್ನ ಪಡೀತಾ ಇದ್ದಾರೆ. 100 ಅಲ್ಲ 100 ಜಯಂತಿಯರು ಅಂತ ಹೆಸರು ಎಲ್ಲರಿಗೂ ಕೂಡ. ಅದರಲ್ಲಿ 9 ಜನ ಅದ್ಭುತವಾಗಿರತಕ್ಕಂಥ ಮಹಾಜ್ಞಾನಿಗಳಾದರು ಜಯಂತಿಯರು ಅಂತ. ಎಲ್ಲರೂ ಜ್ಞಾನಿಗಳೇ. ಅದರಲ್ಲಿ ಜ್ಯೇಷ್ಠ ಶ್ರೇಷ್ಠ ಭರತ ಅಂತ ಹೇಳ್ತಾರೆ. ಆ ರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ. ಭರತ ರಾಜ್ಯವನ್ನಾಳಿದ, ಮಕ್ಕಳನ್ನ ಪಡೆದ, ರಾಜ್ಯ ಮಕ್ಕಳಿಗೆ ಕೊಟ್ಟ, ರಾಜ್ಯದ ಮೇಲೆ ವ್ಯಾಮೋಹ ಬಿಟ್ಟ. ಬಹಳ ಕಷ್ಟ ಅಲ್ವಾ, ದುಡ್ಡಿನ ಮೇಲೆ ವ್ಯಾಮೋಹ ಸಾಯೋ ಪರ್ಯಂತ ಹೋಗಲ್ಲ, ಹಾಗೇ ಕೂತಿರುತ್ತೆ, ಬಿಡದಾಂಗ ಹಾಗೆ ಕೂತಿರ್ತೀವಿ. ಅಂತಹದ್ದು ಎಲ್ಲವನ್ನ ಬಿಟ್ಟು ಮಕ್ಕಳ ಮೇಲೆ ವ್ಯಾಮೋಹ ಬಿಟ್ಟು ಪುತ್ರೇಷಣ ವಿತ್ತೇಷಣ ದಾರೇಷಣ ಎಲ್ಲ ಕತ್ತರಿಸಿ ಹಾಕಿ ಪುಲಹರ ಆಶ್ರಮಕ್ಕೆ ಬಂದು ತಪಸ್ಸು ಮಾಡಲಿಕ್ಕೆ ಕೂಡಂತಹ ಮಹಾನುಭಾವರಿಗೆ ಸ್ಥಿತಿ ಹೇಗಿತ್ತು? ಭಗವಂತನನ್ನೇ ಚಿಂತನೆ ಮಾಡುತ್ತಾ ಇದ್ದಾರೆ, ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ, ಕಣ್ಣಲ್ಲಿ ಆನಂದಾಶ್ರುಗಳು ಬರ್ತಾ ಇವೆ, ಸಂತೋಷದಿಂದ ಭಗವಂತನನ್ನೇ ನೆನೆಯುತ್ತಾ ನೆನೆಯುತ್ತಾ ಆನಂದದಿಂದಿರುವಂತಹ ಮಹಾನುಭಾವರಿಗೆ ಅಂಟು ಬಂತು. ಎಂಥ ಅಂಟು? ಅರ್ಘ್ಯ ಕೊಡುವಾಗ ನದಿಯಲ್ಲಿ ನಿಂತು, ಚಕ್ರ ನದಿಯಲ್ಲಿ ನಿಂತು ಅರ್ಘ್ಯ ಕೊಡುವಾಗ ಜಿಂಕೆ ಬಂತು, ಗರ್ಭಿಣಿಯಾದ ಜಿಂಕೆ. ಅದೇ ಹೊತ್ತಿಗೆ ನೀರು ಕುಡಿಲಿಕ್ಕೆ ಬಂದಂತಹ ಜಿಂಕೆ ನೀರು ಕುಡಿಲಿಕ್ಕೆ ಬಂದಾಗ ಸಿಂಹದ ಗರ್ಜನೆ ಕೇಳಿ ಅದು ನೀರಿಗೆ ಹಾರಿ ಪ್ರಾಣ ಬಿಡುತ್ತಾ ಹಡದು ಸತ್ತು ಹೋಯಿತು. ಚಿಕ್ಕ ಮಗು ನದಿಯಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದರೆ ಅಯ್ಯೋ ಅಂತ ಮೇಲಕ್ಕಿಟ್ರು. ಆಯ್ತು, ಸಂಗಾತ ಸಂಜಾಯತೆ ಸರ್ವಂ ಕಾಮ ಕ್ರೋಧ ಅಂದ್ರೆ ಸಂಗಾತ ಸಂಜಾಯತೆ ಸರ್ವಂ. ಏನಾಯಿತು? ಆ ಮೇಲಕ್ಕೆ ಇಟ್ಟ ಕೂಡಲೇ ಶುರುವಾಯಿತು. ಅಯ್ಯೋ ಇದು ಹೇಗಿರುತ್ತೋ ಏನೋ, ಏನಾದ್ರೂ ತಿಂದಾಗ್ಬಿಟ್ರೆ ಗತಿ ಏನು? ಅದಕ್ಕೆ ಅದನ್ನು ಹೊತ್ತುಕೊಂಡು ಹೊರಟ್ರು ಆಶ್ರಮಕ್ಕೆ. ದೇವರೇ ಸಾಕು ಇನ್ನೇನು ಬೇಡ ಅಂದ ವ್ಯಕ್ತಿಗೆ ಇದಿದ್ರೆ ಸಾಕು ಇನ್ನೇನು ಬೇಡ ಅಂತ ಶುರುವಾಯಿತು. ಊಟಕ್ಕೂ ಅದಿರಬೇಕು, ವಾಕಿಂಗು ಅದಿರಬೇಕು,
ಎಲ್ಲಿ ಹೋದ್ ದೇವರ ಹೂ ತರ್ಲಿಕ್ಕೆ ಹೋದ್ರು ಅದನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಕೊನೆಗೆ ಏನು ಮಾಡಿ ಬಿಡುತ್ತೋ ಏನಿದರಣ್ಣ ಅಂತ ತತ್ವಜ್ಞಾನ ದೂರ ಆಗ್ತಾ ಬಂತು. ಏನು ಸ್ವಾಮಿಯೇ ರಕ್ಷಣೆ ಮಾಡತಾನೆ ಎಂಬ ಎಚ್ಚರ ಕಳೆದು ಹೋಗ್ತಾ ಬಂತು. ನಾನೇ ರಕ್ಷಣೆ ಮಾಡಬೇಕು ಅವರು ಬಂತು. ಇದ್ಯಾರು ನಾವೇ ಅಲ್ವಾ? ನಾನಿಲ್ಲದಿದ್ರೆ ನಮ್ಮವರೇನಾಗ್ತಾರೋ ಎಂಬ ದುಃಖ ಯಾವಾಗೂ ಕಾಡ್ತಾ ಇರ್ತಾರೆ ನಮ್ಮನ್ನ. ನಾನಿಲ್ಲಾಂದ್ರೆ ನಮ್ಮವರೇನಾಗ್ತಾರೋ ಏನು, ಪಾಪ ಅಡಿಗೆ ಹೇಗೆ ಮಾಡ್ಕೊಂತಾರೋ ಏನು ಕಷ್ಟಪ್ಪ. ನಾವಿಲ್ಲಾಂದ್ರೆ ನಮ್ಮ ಹೆಣ್ಮಕ್ಕಳು ಎಲ್ಲರೂ ಹೇಗಿರ್ತಾರೋ ಏನು, ನಾವು ದುಃಖ. ಎಲ್ಲರೂ ದುಃಖ ನೋಡಿ, ಬದುಕಿದಷ್ಟು ಕಾಲ ಇರುತ್ತೆ. ನಾನು ಹೋದ್ರೆ ಏನಾಗ್ತು ಹೋಗಿ ನೋಡೋಣ. ಏನು ಆಗಲ್ಲ, ಬೇಕಾದ್ರೆ ಗೋಡೆ ಮೇಲೆ ಕೂತ್ಕೊಳ್ಳಿ. ಹೋದ ಮೇಲೆ ಹೇಗೆ ಕೂತಿರ್ಬೇಕಲ್ಲ, ಅವ್ರು ಪಿಂಡ ಹಾಕುವವರು ಕೂತಿರ್ಬೇಕು ಮೇಲೆ, ಅಲ್ಲೇ ಕೂತು ನೋಡ್ತಾ ಇರಿ. ಮೊದಲನೇ ದಿವಸ ತುಂಬಾ ಅಳತಾರೆ, ನಿಮ್ಗೆ ತೃಪ್ತಿ ಆಗುವಷ್ಟು ಅಳತಾರೆ, ನೋಡೋ. ಎರಡನೇ ದಿವಸ ಅಳು ಕಮ್ಮಿ ಆಗತ್ತೆ, ಮೂರನೇ ದಿವಸ ಕೂಡ ಕಮ್ಮಿ ಆಗತ್ತೆ, ಐದನೇ ದಿವಸ ಟಿವಿ ಆನ್ ಆಗತ್ತೆ. ನಾನು ನೋಡಿದೆ, ಇದು ಪ್ರತ್ಯಕ್ಷ ನೋಡಿದ್ದೆ, ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ಹನ್ನೆರಡನೇ ದಿವಸ ಬಂದಾಗ, ಆರು ಏಳು ದಿವಸಗಳು ಬರುತ್ತಲ್ಲ, ಬಂದಾಗ ಏನಾಗ್ತಾ ಇತ್ತು ಅಂದ್ರೆ, ಆ ಹೋದವರ ಬಡಗಾಗಿ ನಾನು ಅಲ್ಲೇ ಕೂತಿದ್ದೆ, ಮನೆಯಲ್ಲೇ ಕೊಡ್ಬೇಕಾಗಿತ್ತು. ಮೊದಲನೇ ದಿವಸ ಭೀಕರವಾಗಿ ಅಳತಾ ಇದ್ದು, ನಾನು ಎಲ್ಲ ಹಾಟ್ಲಾಗಿ ಹೋಗ್ಬಿಡ್ತಾರೆ ಅನ್ಕೊಂಡಿದ್ದೆ. ನಂಗೆ ಎದುರಿಕೆ ಆಗ್ಬಿಡ್ತು, ಇಷ್ಟು ಜನ ಎದುರ್ಕೊಂಡು ಹೊತ್ಕೊಂಡು ಹೋಗ್ಬೇಕಪ್ಪ ಇವ್ರನ್ನೆಲ್ಲರನ್ನ, ಹೋಗ್ಬಿಟ್ಟು ನೋಡ್ತಾ ಇದ್ದೆ. ಅಷ್ಟೊಳಕ್ಕೆ ಎರಡನೇ ದಿವಸ ಫುಲ್ ವಾಲ್ಯೂಮ್ ಕಡಿಮೆ ಆಯ್ತು, ವಾಲ್ಯೂಮ್ ಇತ್ತು. ನಂತರ ಮೂರನೇ ದಿವಸ ಎಲ್ಲ ಸಣ್ಣಗಾಯಿತು. ನಾಲ್ಕನೇ ದಿವಸ ಚೂರು ನಗು ಶುರುವಾಯಿತು. ಐದನೇ ದಿವಸ ಟಿವಿ ಹಾನ್ ಆಯಿತು. ತಮಾಷೆ ಅಲ್ಲ, ಜೋಕ್ ಮಾಡ್ತಾ ಇಲ್ಲ, ಪ್ರಾಕ್ಟಿಕಲ್ ಎಸ್. ಆರನೇ ದಿವಸ ಅಳು ಪೂರ್ತಿ ನಿಂತಿದೆ. ಮಧ್ಯೆ ಮಧ್ಯೆ ನಮ್ಮ ಯಾರು ಕಾರ್ಪೊರೇಷನ್ ನೀರು ಬಿಟ್ಟಂಗೆ ಬರ್ತಾ ಇದೆ ಹಡಗು. ಏಳನೇ ದಿವಸ ನೋಡಿ ವಿಚಿತ್ರವಾದ ಪರಿಸ್ಥಿತಿ, ನಗು ಬರ್ತಾ ಇತ್ತು. ಸ್ವಾಮಿ ಸೃಷ್ಟಿಗೆ ಸಂತೋಷವಾಗ್ತಾ ಇತ್ತು. ಬರೋರು ಬರ್ತಾರಲ್ಲ, ಈ ಮಾತಾಡಿಸ್ಲಿಕ್ಕೆ ಬರ್ತಾರೆ, ಅದೊಂದು ವಿಚಿತ್ರ. ಭಗವಂತ ಹೇಗೆ ವ್ಯಾಪಾರ ಮಾಡಿಸ್ತಾನೆ ಅಂತ ಆಟದಲ್ಲಿ ಇಳುವರೆಗೂ ಚೆನ್ನಾಗಿರ್ತಾರೆ. ಆ ಇಳಿಯೋ ಕಾಲಕ್ಕೆ ದಳ 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 ನೀರು ಬರ್ತಾ ಇರುತ್ತೆ. ಅದು ಹೇಗೆ ಬರುತ್ತೋ, ಟ್ಯಾಪ್ ತೆಗೆಸಿದಂತೆ ಕಲರನ್ನು ಬರ್ತಾ ಇರುತ್ತೆ. ಹೌದಲ್ರಿ, ಬರ್ತಾರೆ. ಇವರಿಗ ವಾರದಿಂದ ಹತ್ತು ಹತ್ತು ಸಾಕಾಗಿರುತ್ತೆ, ಒಂದು ತೊಟ್ಟು ನೀರು ಬರಲ್ಲ, ಟ್ಯಾಂಕ್ ನೀರೇ ಖಾಲಾಗುತ್ತೆ. ಎತ್ತಿರುತ್ತೆ ನೀರು ಬರಲ್ಲ. ಅಂತ ಕಾಲಕ್ಕೆ ಇವರಿಗೆ ಸಂಕಟ ಪರಿಸ್ಥಿತಿ, ಬರೋರು ಅಳ್ತಾ ಇರ್ತಾರೆ, ಇವರು ಬರ್ತಾ ಇರಲ್ಲ. ಆ ಬಂದವರನ್ನು ಬೈತಾ ಇರ್ತಾರೆ, ಚೂರು ಅಳಲ್ಲ ಎಂಥವ್ರು ಇವರು ಕಟ್ಕೊಡ್ಕೊಂಡು ಬೈತಾರೆ. ಅವರಿಗಾಗಿ ಬಾರದ ಅಳುವನ್ನು ತಂದುಕೋಬೇಕು. ಎಂತ ದುಃಖ ಪರಿಸ್ಥಿತಿ. ಕೊನೆಗೆ ಇವರ ಪಾಡಿ ಇವರು ಇರ್ತಾರೆ, ಟಿವಿ ನೋಡ್ತಾ ಇರ್ತಾರೆ. ದುಃಖ ಇಲ್ಲ ಅಂತ ಹೇಳಲ್ಲ, ಅದು ಮನಸ್ತಾನೆ ಭಗವಂತ. ಎಷ್ಟು ಮನಸ್ತಾನೆ ಅಂದ್ರೆ, ಆ ಟಿವಿ ನೋಡ್ತಾ ಏನೋ ನಗತಾ ಇದ್ರೆ ಇದ್ದಕ್ಕಿದ್ದಂತೆ ಆಟೋ ಬರುತ್ತೆ. ಯಾರೋ ಬರ್ತಾರಲ್ಲ, ಒಬ್ಬ ಹುಡುಗಿನ ಕುಳಿತಾರಲ್ಲಿ ಏನಂತ, ಯಾರ ಬಂದ್ರೆ ಹೇಳಮ್ಮ, ಯಾಕೆ ಸತ್ತೊಂದು ಟಿವಿ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ಅವ್ರು ಬಂದು ಕೂಡಲೇ ಟಿವಿ ಆಫ್, ಬಂದ ಕೂಡಲೇ ಎಲ್ಲರೂ ತಲೆ ತಗ್ಗಿಸಿಕೊಂಡಿರ್ಬೇಕು. ಕೊನೆಗೆ ಯಾರಾದ್ರೂ ಬಂದ್ರೆ ಹಕ್ಕಂತ ನಗೋ ಪರಿಸ್ಥಿತಿ ಬಂತು. ಅಪ್ಪ ಹೀಗಾಯ್ತಲ್ಲ ಅಂತ. ಹನ್ನೆರಡನೇ ದಿವಸಕ್ಕೆ ಸಿದ್ಧ, ಎಲ್ಲರೂ ನನ್ನಂತ ಇದ್ದಾರೆ. ಡಿಫರೆನ್ಸ್ ಏನು, ಮಾವಿನ ತೋರಣ ಒಂದು ಕಟ್ಟಿಲ್ಲ ಅಷ್ಟೇ. ಹೋದವರು ಅವಾಗ ನೆನಪಾಗ್ತಾರೆ. ಹೌದ್ ತಾನೆ, ಹೀಗಿರುತ್ತೆ. ಮೇಲ್ ನೋಡೋ ವ್ಯಕ್ತಿಗೆ ಈ ಹನ್ನೆರಡು ದಿವಸದಲ್ಲಿ ನನಗಾಗಿ ಜೀವನ ಇಡೀ ಅಳತಾರೆ ಅಂದುಕೊಂಡವರಿಗೆ ಹಾಕಿ ಹೇಳಾಗಲ್ಲೇ ಹೋಗ್ಬಿಡ್ತಾನೆ. ಎರಡನೇ ಸಲ ಹಾಕಿ ಹೇಳಾಗುತ್ತೆ ಮೇಲೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ಭ್ರಾಂತಿಯಲ್ಲಿ ಬದುಕ್ತಾ ಇರ್ತೇವೆ. ನಾವು ಇಲ್ಲದಿದ್ರೆ ಏನಾಗ್ತಾರೆ, ನಾವೇ ದೃಷ್ಟಾಂತ. ನಮ್ಮವರೆಲ್ಲ ಹೋದ್ರೆ ನಾವಿಲ್ವಾ, ಚೆನ್ನಾಗಿದ್ದೀವಲ್ಲ, ಅವರು ಚೆನ್ನಾಗಿರ್ತಾರೆ ನೋಡಿ. ಅಂಥ ಜ್ಞಾನಿಯಾದ ರಾಜನಿಗೆ ಬಂತು ಭ್ರಾಂತಿ. ಅದರಿಂದ ಏನಾಯಿತು, ಅದರನ್ನೇ ನೆನೆಯತಾ ನೆನೆಯತಾ ಪ್ರಾಣ ಬಿಟ್ರು. ಬಿಟ್ಟದ್ದಕ್ಕೆ ಜಿಂಕೆಯಾಗಿಯೇ ಹುಟ್ಟಿದ್ರು. ಅರ್ಥ ಆಯ್ತಾ? ಆಗಿಲ್ಲ, ಆಯ್ತಲ್ವಾ. ಮನೆಯಲ್ಲಿ ನಾಯಿಗಳನ್ನೇ ಕಟ್ಟಿಕೊಂಡು ಅದನ್ನೇ ನೆನೆಯುತ್ತಾ ಅದಕ್ಕೆ ಪೇಸ್ಟ್ ಹಾಕಿ ಹಲ್ಲುಚ್ಚುತ್ತಾರೆ. ಮಗನಿಗೂ ಉಜ್ಜಿರಲ್ಲ, ಅದಕ್ಕೂ ಉಚ್ಚುತ್ತಾರೆ, ಅದಕ್ಕೆ ಸ್ನಾನ ಮಾಡಿಸ್ತಾರೆ. ಅದಿಲ್ಲದ್ರೆ ವಾಕಿಂಗ್ ಇಲ್ಲ, ಅದಿಲ್ಲದ್ರೆ ಏನೂ ಇಲ್ಲ. ಆ ಥರ ಆಗ್ಬಿಟ್ಟಿರ್ತಾರೆ, ಅಡಿಕ್ಟ್ ಆಗಿರ್ತಾರೆ. ಅಂತ ನಾಯಿಯನ್ನೇ ನೆನೀತಾ ಸತ್ತು ಹೋದ್ರೆ ನಾಯಿಯಾಗೆ ಹುಡ್ತಾರೆ. ಆ ರೀತಿಯಲ್ಲಿ ಜಿಂಕೆಯಾಗಿ ಹುಟ್ಟಿದನು. ಆದರೆ ಜಿಂಕೆಯಾಗಿ ಹುಟ್ಟಿದಾಗ ಭಗವಂತನ ಚಿಂತನಾ ಕ್ರಮದಿಂದ ಅವರಿಗೆ ಅದ್ಭುತವಾದಂತಹ ಹಿಂದಿನ ಜನ್ಮದ ನೆನಪು ಬರ್ತಾ ಇದೆ. ನೋಡಿದ್ರು, ಅಂಟಿನಿಂದ ಇಷ್ಟ ಆಗುತ್ತೆ, ಇನ್ನು ಅಂಟು ಬೇಡ ಅಂತ ಅಂಟು ಕಳಕೊಂಡು ಜಿಂಕೆಯಾಗಿದ್ದಾಗ ಉಪವಾಸ ವ್ರತದಿಂದ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ಅದಕ್ಕೆ ಬ್ರಾಹ್ಮಣ ಜನ್ಮ ಬಂತು. ಇಲ್ಲಿ ನೋಡಿದಾಗ ಈ ಕಥೆಗೆ ಯಾರಿಗೆ ಗೊತ್ತಿಲ್ಲ, ನಿಮಗೆಲ್ಲ ಗೊತ್ತು. ಆದರೆ ಕಥೆಯಲ್ಲಿ ಕಥೆ ಬೇಕು ನಮಗೆ. ಯಾವುದ ಕಥೆ ಅಂದರೆ ಒಬ್ಬನೇ ಸ್ವಾಮಿ ಅವನ ಪಾದಕ್ಕೆ ಬಿದ್ರು ಇವರು ಯಾರು ಭರತರಾಜರು ಬಿದ್ರೆ ಶರಣಾಗತನಾದರು ನೀನೇ ನಂಬಿ ಹರಿಯೇ ಅಂತ ಕೂತವರನ್ನ ಪುನಃ ಈ ತರ ಪಲ್ಟಿ ಹೊಡೆಸಬಹುದಾ? ಅವರಿಗೆ ಜಿಂಕೆಯ ಅಂಟು ಕೊಟ್ಟು ಆ ಜಿಂಕೆಯ ಅಂಟಿನಲ್ಲಿ ಮುಳುಗಿ ಅದನ್ನೇ ನೆನೆಯುತ್ತಾ ಜಿಂಕೆಯಾಗಿ ಹುಟ್ಟುವಂತೆ ಮಾಡಿದ್ಯಾರು? ಇವನ ಒಂದು ಬೇರೆನ ಸ್ವಾಮಿಯೇ ಮಾಡಿದ್ದು. ಅದಕ್ಕೆ ಹೇಳುತ್ತಾರೆ ಶ್ರೀಹರಿಯ ಪಾದಕ್ಕೆ ಶರಣಾಗತನಾದವನು ಕೆಡಲ್ಲ. ಅದಕ್ಕೆ ವಿಜಯದಾಸರೊಂದು ಮಾತು ಹೇಳುತ್ತಾರೆ, ದಾಸನಾದರೆ ಏನು ಉಣಲಿ ಬೇಕು ಕರ್ಮ. ನಾ ದಾಸನಾಗ್ಬಿಟ್ಟೆ ಅಂದ್ರೆ ಏನು ಗಂಗ ಗ್ರೇಡ್ ಏನಿಲ್ಲ, ಕಟ್ಟುಕೊಂಡ ಪ್ರಾರಬ್ಧ ಬಾಯಿ ಮುಚ್ಕೊಂಡು ಉಣ್ಲೇಬೇಕು ಅಂತಾರೆ. ಅದಕ್ಕೆ ಶೈಲಿ ಹೇಳುತ್ತಾರೆ, ಸ್ವಾಮಿಯ ಪಾದಕ್ಕೆ ಎರಗಿದ್ದೇ ಆದರೆ ಭಗವಂತ ತನ್ನ ಪಾದಕ್ಕೆರಗಿ ನೀನೇ ಗತಿ ಅಂತ ಕೂತವನನ್ನ ಬಿಡಲ್ಲ. ಏನು ಅವನ ಕರ್ಮ ಉಣಿಸದೆ ಬಿಡಲ್ಲ. ಆದರೆ ಹೇಗ್ ಮಾಡುತ್ತಾನೆ? ನೋಯ ಗೊಡದೆ ಉಣಿಸಿ ಪಾಲಿಪ. ಎಂಥ ಅದ್ಭುತವಾದ್ದು. ಅದಕ್ಕೆ ಸ್ವಾಮಿ ತನ್ನ ಶರಣಾಗತರಾದಂಥ ಅವರಿಗೆ ಆ ಜಿಂಕೆಯ ಅಂಟು ಕೊಟ್ಟ, ಜಿಂಕೆಯ ಅಂಟು ಕೊಟ್ಟು ಜಿಂಕೆಯನ್ನೇ ನೆನೆಯುವಂತೆ ಮಾಡಿದ, ನೆನೆಯುವಂತೆ ಮಾಡಿ ಜಿಂಕೆಯಾಗೆ ಹುಟ್ಟಿಸಿದ. ಮುಂದೇನು? ತನ್ನ ನೆನಪು ಕೊಟ್ಟ. ಮನುಷ್ಯರಾಗಿದ್ದಾಗ ತನ್ನ ನೆನಪು ತೆಗೆದಂತಹ ಸ್ವಾಮಿ ಶರಣಾಗತನಾಗಿದ್ದಕ್ಕೆ ಜಿಂಕೆಯಾದಾಗ ತನ್ನ ನೆನಪು ಕೊಟ್ಟ. ಇದನ್ನೇ ಹೇಳುತ್ತಾರೆ ದೇವರ ಕರುಣಾ ಅಂತ. ಬಿಂಬಮೂರ್ತಿಯ ಕರುಣೆಯ ಪರಿಚಯವೇ ಇಲ್ಲದ ಕಥಾ ಯಾರಿಗೆ ಕೇಳಬೇಕು? ಈ ಸ್ವಾಮಿ ಮುಂದೇನು ಮಾಡಿದ? ಅವರನ್ನ ಬ್ರಾಹ್ಮಣರಾಗಿ ಹುಟ್ಟಿಸಿದಾಗೂ ತನ್ನ ನೆನಪು ಕೊಟ್ಟ. ಇದು ಒಳಗೆ ಸ್ವಾಮಿ ಮಾಡುವಂತಹ ಅಪರೂಪದ ಚರ್ಯ. ಎಲ್ಲಿ ಬರುತ್ತೆ ಪ್ರಶ್ನೆ ಅಂದರೆ, ಅಂತಂತ ಮಹಾನುಭಾವರಿಗೇನೆ ಶ್ರೀಹರಿಯೇ ಸರ್ವೋತ್ತಮ, ಇವನು ಬಿಟ್ರೆ ಬೇರೆ ಗತಿ ಇಲ್ಲ ಅಂತ ತಿಳಿದು ಶರಣಾಗತರಾದಂತವರಿಗೆ ಸಂಸಾರ ತಪ್ಪಿಲ್ಲ. ಎಡವಿ ಬೀಳುತ್ತಾ ಬಂದ್ರು, ನಾವು ಯಾರು ಬೀಳದ ಸೊಪ್ಪು. ಇವತ್ತೇನೋ ಮಿಸ್ಟರ್ ಕ್ಲೀನ್ ದೊಡ್ಡ ಅಕ್ಷತೆ ಅಂಗಾರಿ ಇಟ್ಕೊಂಡಿದ್ದೀವಿ, ನಾಳೆ ಪ್ರಾರಬ್ಧ ಕರ್ಮದ ಅಪ್ಪಡಿಸಿ ಹಾಕಿ ಮಿಸ್ಟರ್ ಬ್ಲ್ಯಾಕ್ ಅಂತ ಆಗಿಬಿಟ್ರೆ ಏನ್ ನಮ್ ಗತಿ ಅಲ್ವಾ? ಆ ಪ್ರಶ್ನೆ ಬಂದಾಗ ಉತ್ತರ ಕೊಡ್ತಾ ಇದೆ, ಸ್ವಾಮಿಯ ಪಾದಕ್ಕೆ ಬಿದ್ದಂತೆ ಆದರೆ ನಿನ್ನ ಕರ್ಮಾನುಸಾರ ಹೇಗೆ ಮುಂದೆ ಬಗ್ಗಿಸಿದ್ರು ನಿನ್ನ ಉದ್ಧಾರ ಮಾಡಿಯೇ ಮಾಡುತ್ತಾನೆ, ಹೆದರಬೇಡ ಅಂತ ಅಭಯ ಕೊಡತಾ ಇದೆ ಈ ಕಥಾ. ಅದು ತಿಳ್ಕೊಳ್ಳದೆ ಬರೇ ಕಥಾ, ಅವರು ಬಂದು ತಿಂದ್ರು ಹೋದ್ರು ಅಂದ್ರೆ ಏನು ಉಪಯೋಗ? ಅದಕ್ಕೆ ಹೇಳ್ತಾ ಇದ್ದಾರೆ, ಅಂತ ಇವರನ್ನ ಬ್ರಾಹ್ಮಣರಾಗಿ ಹುಟ್ಟಿಸಿದ, ತನ್ನದೇ ಆದ ನೆನಪು ಕೊಟ್ಟ. ತನ್ನ ಅಣ್ಣ ತಮ್ಮಂದ್ರು ಆಸ್ತಿಯನ್ನ ಕದ್ರೆ ಸ್ವಾಮಿ ಸಂಕಲ್ಪ ಒಳ್ಳೇದಾಯಿತು ಅಂತ. ದುಡ್ಡಿದ್ರೆ ತಾನೇ ಯಾವ ಬ್ಯಾಂಕಲ್ಲಿ ಇಡಬೇಕು ಅಂತ ಟೆನ್ಷನ್, ದುಡ್ಡೇ ಇಲ್ಲಾಗಿದ್ರೆ ಟ್ಯಾಕ್ಸ್ ಪ್ರಾಬ್ಲಮೇ ಇಲ್ಲ, ಆತರ ಎಲ್ಲ ಯಾವುದೂ ಇಲ್ಲ. ಕೊನೆಗೆ ಭಗವಂತನನ್ನೇ ಚಿಂತನೆ ಮಾಡುತ್ತಾ ಇದ್ದಾರೆ, ಯಾರ ಅಂಟು ಬರದೆ ನೋಡಿಕೊಳ್ಳುತ್ತಾ ಇದೆ, ಇದ್ದ ಅಂಟು ಸಾಕಾಗಿದೆ, ಇನ್ನು ಹೊಸ ಅಂಟುಗಳೇ ಹಾಕಿ ಅಂತ ಅಂಟು ಹಾಕೊಳ್ತಾ ಗೊತ್ತಿಲ್ಲ, ಸಂತೋಷವಾಗಿದ್ದಾರೆ. ನಂತರ ಪಾಳ್ಯಗಾರನ ಭಟರು ಬಂದರು, ನರಬಲಿ ಕೊಡಬೇಕು. ಯಾರಿದ್ದಾರೆ? ದಷ್ಟಪುಷ್ಟವಾಗಿರಬೇಕು, ಚೆನ್ನಾಗಿ ಒಳ್ಳೆ ಬುದ್ಧಿವಂತನಾಗಿರಬೇಕು, ಕರ್ಕೊಂಡು ಹೋಗ್ಬೇಕು. ಯಾರು ಬರ್ತಾರೆ? ಬರಿಗೆ ಬರ್ತಾರ? ಬರಲ್ಲ. ಇಬ್ಬರನ್ನ ಕರೆದು ಬರ್ತೀಯಾ? ಬರ್ತೀನಿ ಎಂದು ಹೊರಟ್ರು. ಕೊಟ್ಟದ್ದು ತಿಂದ್ರು, ಕೊಟ್ಟದ್ದು ಉಟ್ರು, ತಲೆ ಇಡು ಅಂದ್ರೆ ಇಟ್ರು. ಗೊತ್ತು, ಗೊತ್ತಿಲ್ಲದೇ ಇಲ್ಲ ತಲೆ ಕಡಿತಾರೆ ಅಂದ್ರೆ ಗೊತ್ತು, ಗೊತ್ತಿದ್ದರೂ ಇಟ್ರು. ಕಡಿಯೋದು ಅವನೇ, ಕಾವ ಕೊಲ್ಲುವ ತಾನೆ, ಅನ್ಯರು ಏನಾಗಿಲ್ಲ, ದೀಕ್ಷ ಇದೆ. ಈ ಗೊಂಬೆಗಳೇನು ಮಾಡುತ್ತೆ? ಸ್ವಾಮಿ ಕೊಲ್ಲೋದಿದ್ರೆ ನಾನು ಸತ್ತೇ ಹೋಗ್ತೀನಿ. ಅವನ ಸಂಕಲ್ಪ ಇಲ್ಲ, ಅಪ್ಪನಾಣೆ, ಯಾರು ಏನು ಮಾಡ್ಲಿಕ್ಕಾಗಲ್ಲ, ಈ ದೀಕ್ಷೆಯಿಂದ ಕೂತಿದ್ದಾರೆ. ಅಂಥ ದೀಕ್ಷೆ ಹಿಡಿದರೆ ಹೊರಗಿನ ಮನುಷ್ಯರಲ್ಲ ಒಳಗಿನ ದೇವತೆಗಳೇ ಕದಲಿ ಬರ್ತಾರೆ ಎಂಬುದಕ್ಕೆ ದೃಢವಾದ ದೃಷ್ಟಾಂತ ಇಲ್ಲಿ ಬರ್ತಾ ಇದೆ. ಆ ಮನುಷ್ಯರೇನು ಖಡ್ಗ ಎತ್ತುತ್ತಾ ಇದ್ದಾರೆ, ಅಲ್ಲಿರುವಂತಹ ದುರ್ಗಾ ದೇವಿಗೇನೆ ಸಂಕಟ ಶುರುವಾಗಿ ಗ್ರಾಮ ದೇವತೆ ಹೇಳುತ್ತಾರೆ. ಆಕೆ ಭೀಕರವಾದ ರೂಪದಿಂದ ಎದ್ದು ಅವರ ಕೈಯಲ್ಲಿ ಖಡ್ಗವನ್ನು ತಗೊಂಡು ಅವರ ತಲೆಯನ್ನೇ ಕತ್ತರಿಸಿ ಅವರ ರಕ್ತವನ್ನು ಕುಡಿಯುತ್ತಾ ಶಿರ ಕಂಡು ಕಳೆಯಲಿಲ್ಲ, ಶಿರವನ್ನು ಚಂಡಿನಂತೆ ಕಾಲಿಂದ ಹೊಡೆಯುತ್ತಾ ಹೋಗ್ಬಿಟ್ಲಂತೆ. ಎಷ್ಟು ಖುಷಿಯಾಗಬೇಕು, ಬಿಡಿಸಿದ್ದಲ್ಲ, ಏನೂ ಇಲ್ಲಂತೆ. ತಲೆಯಿಟ್ಟಾಗ ಏನು ಭಾವನೆಯೋ ಬಿಡಿಸಿದಾಗಲೂ ಅದೇ ಭಾವನೆ, ಸ್ವಾಮಿಯೇ ರಕ್ಷಕ, ಸ್ವಾಮಿಯೇ ಶಿಕ್ಷಕ, ಬೇರೊಬ್ಬರು ನನಗಾಗಲ್ಲ ಅಂತ ಈ ದೀಕ್ಷೆಯಿಂದ ಹೊರಟಂತಹ ಮಹಾನುಭಾವರನ್ನ ಪಾಲಕಿ ಹೊರೆಯಲಿಕ್ಕೆ ಕರೆದದ್ದೇ ರಘುಗಣ ಮಹಾರಾಜ. ರಘುಗಣ ಮಹಾರಾಜನ ಪಾಲಕಿಯನ್ನು ಹೊರುವವರ ಒಬ್ಬನಿಗೆ ಸರಿಯಿಲ್ಲ. ಅದಕ್ಕೆ ಮಿಕ್ಕವರು ಬಂದರು, ಚೆನ್ನಾಗಿದೆಯಾ, ಬರ್ತೀಯ? ಬಂದೆ. ಹೊರಟು ಪಾಲಕಿ ಹೊರೆಯುವಾಗ ಇರುವೆಗಳೆಲ್ಲ
ಪ್ರಾಣಿಗಳೆಲ್ಲ ಓಡಾಡುತ್ತಾ ಇದ್ರೆ ಖಾರಿಸಿ ಇಟ್ರು ಕಾಲು, ಕಾಲು ಹಾರಿಸಿದ್ರೆ ಏನಾಗುತ್ತೆ, ಭುಜ ಹಾರುತ್ತೆ, ಭುಜ ಹಾರಿದ್ರೆ ಪಾಲಕ್ಕೆ ಹಾರುತ್ತೆ, ಒಡಗರಾಗ ಹಾರಿದ ಅದಕ್ಕೆ ಮಾತಿನಿಂದ ಹಾರಿದ. ಏನು ಚೆನ್ನಾಗಿದೆಯಲ್ಲ, ದಷ್ಟಪುಷ್ಟವಾಗಿದೆಯಲ್ಲ, ಹೊರಿಲಿಕ್ಕೇನು ಎಲ್ಲ ಕೇಳಿದರೆ ನೋಡಿ ಜ್ಞಾನಿಗಳು ಎಂದು ಬಾಯಿ ಬಿಟ್ಟಿಲ್ಲ, ಯಾರು ಸರಿ ಮಾತಾಡಿಲ್ಲ, ಮೌನವಾಗಿರುವವರು ಬಾಯಿ ಬಿಟ್ಟು. ಯಾಕೆ, ಒಳಗೆ ಕೂತದ್ದು ತನ್ನ ಶಿಷ್ಯ, ಬಾಯಿ ಬಿಡ್ಲೇಬೇಕು, ಅದಕ್ಕೆ ಬಾಯಿ ಬಿಟ್ಟು ಶಿಷ್ಯನಾಗ್ತಾನೆ. ಸ್ವಾಮಿ ಕಳಿಸಿದ್ದಾನೆ ಪ್ರಾಣಿಯನ್ನ ಕಾರಿಗೆ ಬೀಳಲಿಕ್ಕೆ, ನೋಡಿ ಕಾರಿಗೆ ಬೀಳಬೇಕಾದ ಪ್ರಾಣಿಯನ್ನ ಹೋಗಿ ತಿರುಗಿದ್ರು. ಯಾಕೆ, ಯಾರ ಮೇಲಕ್ಕೆ ಯಾವಾಗ ಹೋಗ್ತಾರೋ, ಯಾವ ಜನ್ಮದಲ್ಲಿ ಯಾರು ಕಳೆಗೆ ಬರ್ತಾರೋ ಯಾರಿಗೆ ಗೊತ್ತು. ಇದನ್ನು ವಿಶೇಷವಾಗಿ ಹೇಳ್ತಾರೆ, ಯಾರನ್ನ ಶಿಷ್ಯರಾಗಿ ಸ್ವೀಕಾರ ಮಾಡಿ ನಾರದರು ಉದ್ಧಾರ ಮಾಡಿದರೋ ಅವರನ್ನೇ ಶಿಷ್ಯರಾಗಿ ಸ್ವೀಕಾರ ಮಾಡಿ ಅಂಕಿತ ಕೊಡಬೇಕಾಗಿ ಬಂದು ವ್ಯಾಸರಾಜರಾಗಿ ಪುರಂದ್ರದಾಸರಿಗೆ. ಹೌದಾ ಸ್ವಾಮಿ, ಯಾವಾಗ ಏರು ಪೇರು ಮಾಡುತ್ತಾನೋ ಅವರಿಗೇ ಗೊತ್ತು. ಅದಕ್ಕೆ ಆ ರೂಪದ ಸ್ವಾಮಿಯನ್ನೇ ಹೊತ್ತುಕೊಂಡು ಹೋದರು. ಕೊನೆಗೆ ಹೇಳ್ತಾರೆ, ನೀನೇನಂದೀಯ, ದಪ್ಪಕ್ಕಿದ್ದೀಯ, ಚೆನ್ನಾಗಿದ್ದೀಯ ಎಲ್ಲ ಹೇಳಿದೆಯಲ್ಲ, ದಪ್ಪವಾಗಿ ಕಾಣೋದೇ ನಾನ ಶರೀರವ, ನಾನು ಯಾವಾಗ್ಲೂ ಒಂದೇ ಇರ್ತೇನೆ, ದಪ್ಪಕ್ಕೂ ಆಗಲ್ಲ ಸಣ್ಣಕ್ಕೂ ಆಗಲ್ಲ, ಜೀವ ಒಂದೇ ತರ ಇರ್ತಾನೆ, ಶರೀರ ಬಡಕಲಾಗುತ್ತೆ ದಪ್ಪ ಆಗುತ್ತೆ. ಹೌದಾ, ಯಾರಾದ್ರೂ ನಮ್ಮನ್ನು ನೋಡಿ ಕೇಳ್ತಾರೆ, ಯಾಕ್ರಿ ತುಂಬಾ ಸಣ್ಣಕ್ಕಾಗಿದ್ರಿ, ಹೌದ್ರಿ ಯಾರು ಸಣ್ಣಕ್ಕಾಗಿದ್ರಿ, ನಮ್ಮ ಶರೀರ ನಾವಲ್ಲ, ನಾವು ಚೆನ್ನಾಗಿದ್ದೀವಿ. ಶರೀರ ಬಡಕಲಾಗುತ್ತೆ, ಶರೀರ ದಪ್ಪಕ್ಕಾಗುತ್ತೆ, ಶರೀರವೇ ನಾನು ಅಂತ ನಮಗೆ ತಪ್ಪೆಚ್ಚರ ಇರೋದರಿಂದ, ಎಚ್ಚರ ತಪ್ಪಿದ್ದರಿಂದ ಆ ತರ ಮಾತುಗಳು ಬರ್ತಾ ಇವೆ. ಕೊನೆಗೆ ಹೇಳ್ತಾರೆ, ನಿನ್ನ ಪಾಲಕಿಯನ್ನ ನಾನು ಹೊತ್ತಿದ್ದೇನೆ, ಕಣ್ಣು ತೆಗೆದು ನೋಡು, ನನ್ನ ಶರೀರವನ್ನೇ ಹೊರೆಯುವ ಸ್ಥಿತಿಯಲ್ಲಿ ನಾನಿಲ್ಲ, ಈ ಹೃದಯದಲ್ಲಿ ಎಲ್ಲೋ ಬಿದ್ದಿದ್ದೇನೆ ನಾನು, ಈ ಶರೀರವನ್ನು ಹೊತ್ತದ್ದೇ ಸ್ವಾಮಿ. ಅಂದರೆ ಭುಜ, ಭುಜ ಪಾಲಕಿನ ಹೊರಿತಾ ಇದೆ, ಅಂದ್ರೆ ಆ ರೂಪದ ಸ್ವಾಮಿ ಹೊರಿತಾ ಇದ್ದಾನೆ. ಭುಜವನ್ನ ಕಟಿ, ಕಟಿಯನ್ನ ಪಾದ, ಪಾದವನ್ನ ಭೂಮಿ, ಭೂಮಿಯನ್ನ ಶೇಷ, ಹೀಗೆ ಹೊರಿತಾ ಇದ್ದ ನಾನಲ್ಲ. ಹಾರಿದ ರಾಜ ಪಾದಕ್ಕೆ ಹಾರಿ ಬಿದ್ದ, ಹೇಳಿದ, ನೋ ದ್ವಿಜೆ, ನನಗೆ ಇಂದ್ರದೇವರ ಬದಲಾಗಿದ್ದಕ್ಕಾದರು, ರುದ್ರದೇವರ ಶೂರಕ್ಕಾದರು ಹೆದರಲ್ಲ, ಬ್ರಾಹ್ಮಣ ಬ್ರಹ್ಮ ಕುಲಾಭಮಾನ ಅಂತ ಬ್ರಾಹ್ಮಣನಿಗೆ ಅವಮಾನ ಆದರೆ ಸುಟ್ಟು ಹೋಗ್ಬಿಡ್ತಾನಲ್ಲ, ಅದರಿಂದ ಕಾಲಿಗಳಿದ್ದೆ ತಪ್ಪಾಯಿತು. ದೊಡ್ಡವರು ನೀವು ಉದ್ಧಾರ ಮಾಡಬೇಕು ಅಂದಾಗ ಉಪದೇಶವನ್ನ ಕೊಟ್ಟು ಉದ್ಧಾರ ಮಾಡಿದ್ರು ಭರತ ಮಹಾರಾಜ. ಅವರ ವಂಶ ಸುಮತಿರಾಜರ ಪರ್ಯಂತ ಬಂತು ಅಂತ ತಿಳಿಸಿಕೊಡ್ತಾರೆ. ಅಂಥ ಭರತರಾಜರ ವಂಶವನ್ನ ತಿಳಿಸಿಕೊಟ್ಟು ಏನ್ ಹೇಳಿದ್ರು ಇಷ್ಟುವರೆ ಪರ್ಯಂತ, ಪರಿವರತರಾಜನ ಚರಿತ್ರೆ, ಉತ್ತಾನ ಪಾದರಾಜನ ಚರಿತ್ರೆ, ಅವರ ವಂಶಗಳ ವರ್ಣನೆ. ಹೌದ್ ತಾನೆ, ಇನ್ನೇನಾದ್ರು ಹೇಳಿದ್ರ, ಅದೇ ಬಂತಲ್ಲ ಧ್ರುವರಾಜರ ಚರಿತ್ರೆ, ಅದು ವಂಶದಲ್ಲಿ ಬಂದವರ ಚರಿತ್ರೆ ಅಲ್ಲ, ಇಷ್ಟು ಮಾತ್ರ ಅಲ್ಲ ಹೇಳಿದ್ದಲ್ಲಿ, ಇನ್ನೇನು ಅಂದ್ರೆ ಈ ವ್ಯಕ್ತಿಗಳ ವಂಶ ಎಷ್ಟು ಕಾಲ ನೋಡ್ತೀರಾ, ಆ ವ್ಯಕ್ತಿಗಳ ಆಕಾರದಲ್ಲಿ ಬಂದ ಭಗವದ್ ರೂಪಗಳ ವಂಶ ಇದು. ಆಯಾ ವ್ಯಕ್ತಿಗಳನ್ನ ಆಯಾ ಶರೀರದಲ್ಲಿ ಹೊತ್ತು ಚಿಕ್ಕ ಚಿಕ್ಕವರು, ಪ್ರಿಯವ್ರತರಾದ ಧ್ರುವರಾಜ ಯಾರ್ಯಾರು ಎಲ್ಲರೂ ಬ್ರಹ್ಮದೇವರ ಮೊದಲುಕೊಂಡು ಸ್ತಂಭವರೆ ಅಂತ ಪರಮಾಣುವಂತಿದ್ದರೆ, ಇಂಥ ಪರಮಾಣುವಾದ ಜೀವನನ್ನ ಇಷ್ಟು ದೊಡ್ಡ ಶರೀರದಲ್ಲಿ ಹೊತ್ತು ಆಯಾ ಆಕಾರದಿಂದ ಇದ್ದ ವಿರಾಟ್ ರೂಪಿಯ ಹೆಸರೇ ಯಾವುದು, ಧ್ರುವ, ಪ್ರಿಯವ್ರತ, ಉತ್ತಾನಪಾದ ಮೊದಲಾದ ಹೆಸರಿಂದ ಕರೆಸಿಕೊಂಡ, ಆಯಾ ಶರೀರಗಳನ್ನು ಧಾರಣೆ ಮಾಡಿಕೊಂಡು ಬಂದ ಭಗವತ್ ರೂಪಗಳ ವಿನ್ಯಾಸ, ಭಗವತ್ ರೂಪಗಳ ವಂಶ, ಅದು ವಂಶ. ಆ ದೃಷ್ಟಿಯಿಂದ ಕೇಳಿದರೆ ಅದ್ಭುತ ಪುಣ್ಯ, ಇಲ್ಲದಿದ್ದರೆ ಬರೇ ಈ ವ್ಯಕ್ತಿಗಳು ಬಂದ್ರು ಇದು ಇವರ ವಂಶ ಅಂತ ಕೇಳಿದರೆ ಮಾಣಿಕವ ಕೊಟ್ಟು ಅಂಗಡಿಯೋ ಅಜೀವಾನ ಪಡಬಂತ. ಹೇಳ್ತಾರೆ ಅರಣ್ಯಕಾಚಾರರ ಪಾದ ದಿಕ್ಕು ದಿಕ್ಕಿಗೆ ನಮಸ್ಕಾರ ಮಾಡಬೇಕು. ಹೇಳ್ತಾರ ಅವರು, ಹುಚ್ಚ ಎಷ್ಟು ಕಾಲ ನಿಮ್ ಕಾಣೋದೇ, ಕಾಣಬೇಕಾಗಿದ್ದು ಮೂರು, ದೇವರು ಜೀವನಿರ, ದೇವರನ್ನು ಕಾಣಲ್ಲ, ಕಾಣೋದೇ ಜೀವ ಜಡ, ಅದರಲ್ಲೇ ದೇವರನ್ನು ನೋಡೋದು ನೀ ಅಭ್ಯಾಸ ಮಾಡಿದ್ರೆ ಇದೆಲ್ಲ ಮಾಡುತ್ತೀಯ. ಹುಟ್ಟಿನಷ್ಟು ಕಾಲ ಈ ಗಿಡ, ಗೋಪುರ, ಪಟ್ಟಣ ಎಲ್ಲ ಇದನ್ನೇ ನೋಡುತ್ತೀಯ. ಇನ್ನ ಪಕ್ಕಕ್ಕಿದ್ದವರು, ಇರಿಗಿದ್ದವರು, ಹಿಂತಿದ್ದವರು, ಅವರನ್ನು ನೋಡ್ತಾ ಇರ್ತೀಯ. ಇವರನ್ನು ನೋಡೇ ಕಾಲ ಕಳೀತಾ ಇದೆಯಾ, ಇವರಲ್ಲೇ ದೇವರನ್ನ ನೋಡೋದು ಕಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಎಲ್ಲಾ ಚೇತನರ ಪಟ್ಟಿ ಕೊಟ್ರಲ್ಲ, ಈ ಚೇತನರೊಳಗೆ ಅವರವರ ಆಕೃತಿಯಿಂದ ಇದ್ದು ಅವರವರ ಹೆಸರಿಂದ ಅವರವರ ಕರ್ಮಗಳನ್ನ ಮಾಡಿಸಿ, ಅಪ್ಪ ಅಕ್ಷರಾಭ್ಯಾಸ ಮಗನಿಗೆ ಮಾಡಿಸ್ತಾನೆ. ಬರದಂತ ಯಾರು, ಮಗನ ಕೈ ಹಿಡ್ಕೊಂಡು ಅಪ್ಪ ಅಕ್ಷರಾಭ್ಯಾಸ ಯಾರದ್ದು, ಮತ್ತೆ ಬರದಂತ ಅಪ್ಪ ಆದ್ರೆ ಮಗನ ಅಕ್ಷರಾಭ್ಯಾಸ ಏನಾಯಿತು, ಮಗನಿಂದ ಬರೆಸಿದ, ಮಗನಿಂದ ಬರೆಸಿದ ಅಂದಾಗ ಇಬ್ಬರು ಬರ್ತಾರಲ್ಲ, ಅಪ್ಪನೂ ಬರದ, ಅಪ್ಪನ ಅಧೀನನಾಗಿ ಮಗನೂ ಬರದ. ಹಾಗಾದರೆ ಇಡೀ ವಂಶ ಬಂತು, ಅವರಲ್ಲಿ ಇವರೆಲ್ಲ ಇಂತಿಂತ ಕೆಲಸಗಳು ತಪಸ್ಸು ಮಾಡಿದ್ರು ಅಂದ್ರೆ ಇವರಿಂದ ಮಾಡಿಸಿದ ಭಗವಂತ. ಮಾಡಿಸಿದ ಅಂದ್ರೆ ಅವನು ಮಾಡಿದ್ರೇನಲ್ಲ, ಅವನು ಮಾಡಿ ಮಾಡಿಸಿದ. ಮಾಡಿ ಅಂದ್ರೆ ಈ ಚರಿತ್ರೆ ಯಾರದು? ಪ್ರಧಾನವಾಗಿ ಅವನದ್ದೇ, ಅವನೇ ಎಲ್ಲ ಮಾಡಿದ್ದು. ಇವರು ಅವನ ಅಧೀನರಾಗಿ ಅವನು ಮಾಡಿಸಿದ್ದಕ್ಕೆ ಮಾಡ್ತಾ ಬಂದ್ರು, ಸೆಕೆಂಡರಿ ಸಿಗ್ನೇಚರ್ ಆಯಿತು. ಹಾಗಾದ್ರೆ ಈ ಎಲ್ಲರ ಚರಿತ್ರೆ ಯಾರ ಚರಿತ್ರೆ? ಆಯಾ ಹೆಸರಿಟ್ಟುಕೊಂಡ ಭಗವಂತನ ಚರಿತ್ರೆ, ಅದ್ಭುತವಾದ ಚರಿತ್ರೆ, ಬಿಂಬನ ಚರಿತ್ರೆ. ಇಂಥ ವಂಶಗಳ ದೃಷ್ಟಿಯಲ್ಲಿ ಜೀವರಾಶಿಗಳಲ್ಲಿ ಭಗವಂತನನ್ನ ನೋಡುವ ಅಭ್ಯಾಸವನ್ನ ಮಾಡಿಸಿದ್ದೇ ಈ ಸ್ಕಂಧ. ಮಾಡಿಸಿದ ಮೇಲೆ ಮುಂದೆ ಹೊರಡುತ್ತಾರೆ. ಜಡಗಳಲ್ಲಿ ದೇವರು ನೋಡಿದೆಯಾ? ಇರ್ರಿ, ಪಂಚಮ ಸ್ಕಂಧ ಗೊತ್ತಾ? ಗೊತ್ತರಿ. ಏನ್ ಹೇಳಿದ್ರು? ಅರ್ಧವರೆಗೂ ಭರತರಾಜ ಚರಿತ್ರೆ ಬಂತು, ಅಲ್ಲಿ ನಿಲ್ಲಿಸಿ ಇನ್ನೇನಿದೆ? ದ್ವೀಪಗಳು, ಖಂಡ, ಗಿಡಗಳು, ಬಳ್ಳಿಗಳು, ಅಲ್ಲಿ ಪರ್ವತಗಳು ಪರಿಚಯ ಎಲ್ಲ ಮಾಡಿಕೊಟ್ರು. ಇನ್ನೇನು? ಮೇಘ ನಕ್ಷತ್ರಗಳು ಹೇಗಿವೆ, ನರಕ ಹೇಗಿದೆ ಎಲ್ಲ ಹೇಳಿದ್ರು. ಹೌದಾ ಅಂತ ಕೇಳ್ತಾರ ಅರಣ್ಯಕಾಚಾರ್ಯರು. ಅದು ಪರಿಚಯ ಮಾಡಿಕೊಳ್ಳಿ ಹೊರಟಿದೆಯಾ? ಹುಚ್ಚ ಹಾಗಲ್ಲ, ಇಡೀ ಭೂಮಂಡಲದ ಆಕಾರದಲ್ಲಿ ಭಗವಂತ ಅವನ ನೆನಪಾಯಿತಾ? ಇಡೀ ಭೂಮಂಡಲ ಹಿಡಿದ ಭಗವಂತನ ರೂಪ, ಸಪ್ತ ದ್ವೀಪಗಳ ಆಕಾರದಲ್ಲಿ ಭಗವಂತ, ಅಲ್ಲಿರುವಂಥ ಪರ್ವತಗಳ ಆಕಾರದಲ್ಲಿ ಭಗವಂತ, ಗಿಡಗಳ ಗುಂಪು ಗುಂಪು ಗಿಡಗಳಿದ್ರೆ ಆ ಆಕಾರದಲ್ಲಿ ಭಗವಂತ, ಆ ಗಿಡಗಳ ಎಲೆಗಳ ಆಕಾರದಲ್ಲಿ ಭಗವಂತ, ಆ ಗಿಡಗಳಿಂದ ಹಾರುವ ಗುಂಪು ಗುಂಪು ಹಕ್ಕಿಗಳಿದ್ದರೆ ಹಕ್ಕಿಗಳ ಆಕಾರದಲ್ಲಿ ಭಗವಂತ, ಕರ್ಕರು ಹೋಗ್ತಾ ಇದ್ದಾನೆ. ಇಡೀ ಮೃಗಗಳು ಆನೆಗಳು ಹೋಗ್ತಾ ಇದ್ರೆ ಹಿಂಡಿನ ಆಕಾರದಲ್ಲಿ, ಹಿಂಡು ಹಿಂಡಿನಲ್ಲಿ ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಆಕಾರದಲ್ಲಿ ದೇವರು ನೋಡಿದೆಯಾ? ನಂತರ ನೀರಿನಲ್ಲಿ ಭಗವಂತ, ಸಮುದ್ರದ ಆಕಾರದಲ್ಲಿ ಭಗವಂತ, ನೀರಿನಲ್ಲಿ ತಿರುಗುವ ಪ್ರತಿಯೊಂದು ಪ್ರಾಣಿಯ ಆಕಾರದಲ್ಲಿ ಅವನೇ, ಅವನೆಲ್ಲ ನಡ್ಕೊಂಡು ಹೋಗೋದು ಇವನೇ. ಈ ದೃಷ್ಟಿಯಲ್ಲಿ ನೋಡು, ನೀರಿದೆ, ನೀರಲ್ಲಿ ಮೀನಿದೆ, ಅದು ಹೇಳಿಕೆ ಭಾಗವತಬೇಕಾ? ನೀನ್ ನೋಡಿದ್ರೆ ಅರ್ಥ ಆಗಲ್ವಾ? ನೀರಲ್ಲಿ ಮೀನುಗಳಿತ್ತು, ಕುಕ್ಕುಣಗಳಿತ್ತು, ನಾನಾಗಿ ಇಲ್ಲ ಇತ್ತು ಅಂತ ಹೇಳಿಕೆ ಭಾಗವತ ಬರಬೇಕಾ? ಆಕಾರದಲ್ಲಿ ಸ್ವಾಮಿ ಹೀಗೆ ಮಾಡುತ್ತಾ ಇದ್ದಂತ ಬರಬೇಕಾ ಇಲ್ವಾ ಅಂತ ಹೇಳ್ತಾರೆ. ನಂತರ ಪಟ್ಟಣಕ್ಕೆ ಬರ್ತೀಯ, ಈ ಜಂಬೂಖಂಡ ಈ ಆಕಾರದಲ್ಲಿ ಭಗವಂತ, ಇದರಲ್ಲಿ ಜಂಬೂ ವೃಕ್ಷ ಎಂಥ ದೊಡ್ಡದು, ಅದಕ್ಕೆ ಬಿಟ್ಟಿರುವ ಫಲಗಳೇ ಆನೆ ಗಾತ್ರ ಒಂದೊಂದು. ಆ ಆಕಾರದಲ್ಲಿ ಭಗವಂತ, ಆ ಫಲಗಳು ಬಿದ್ದರೆ ಅದರಿಂದ ಸುರಿಯುವ ರಸದಲ್ಲಿ ಭಗವಂತ, ಆ ಸುರಿದ ರಸ ನದಿಯಾಗಿ ಬಂದರೆ, ಜಂಬೂ ನದಿಯಾಗಿ ಬಂದರೆ ಆ ನದಿಯ ಆಕಾರದಲ್ಲಿ ಭಗವಂತ, ಅದರಲ್ಲಿ ಮರಳು ಬಂಗಾರ ಆದರೆ ಆಕಾರದಲ್ಲಿ ಭಗವಂತ, ಜಾಂಬೂ ನದ ಅಂತ ಅವನದ್ದೇ ಹೆಸರು. ಈ ರೀತಿ ಹೇಳದ ಈ ಭರತಖಂಡದಲ್ಲಿ ನಾನಾ ಪಟ್ಟಣಗಳು ಅದರ ಆಕಾರದಲ್ಲಿ ಭಗವಂತ, ಗೋಪುರಗಳ ಆಕಾರದಲ್ಲಿ ಭಗವಂತ, ಮನೆಗಳ ಆಕಾರದಲ್ಲಿ, ಅಲ್ಲಿರತಕ್ಕಂತಹ ಎಲ್ಲರ ಆಕಾರದಲ್ಲಿ ಅವನೇ ಇದ್ದಾನೋ, ಅವನನ್ನು ನೋಡದೇ ಇರುವ ದೃಷ್ಟಿ, ಬರೇ ಜಡಗಳನ್ನು ನೋಡಿದರೆ ನೀನು ಯಾವಾಗ ದೇವರನ್ನು ಸೇರ್ತೀಯ? ಇದನ್ನು ಹೇಳ್ತಾರೆ ಸುಷುಪ್ತಿ ಪ್ರಕರಣದಲ್ಲಿ ಷೋಡಶಿಯಲ್ಲಿ ಹೇಳ್ತಾರೆ. ಪಟ್ಟಣಾಕಾರಾಣಿ, ಹೌದಾ, ರಾಜ ಅಮಾತ್ಯಾಕಾರಾಣಿ, ಅಲ್ಲಿರತಕ್ಕಂತಹ ಛತ್ರ ಚಾಮರದ ಆಕಾರ, ರಥಗಳ ಆಕಾರ, ಕುದುರೆಗಳ ಆಕಾರ, ತಾನೇ ತಗೊಂಡು ಎಲ್ಲವನ್ನ ನಡೆಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವನ ದೃಷ್ಟಿಯಲ್ಲಿ ಎಲ್ಲ ನೋಡ್ತಾ ಬನ್ನಿ. ಇಷ್ಟೆಲ್ಲ ಹೇಳಿ ಚೂರು ತಲೆ ಮೇಲೆ ಕೆಟ್ಟೋದ್ರು. ನೋಡಿದರೆ ನಕ್ಷತ್ರಗಳ ಗುಂಪು ಆಕಾರದಲ್ಲಿ ಸ್ವಾಮಿ ಎಲ್ಲ ಹಿಡಿದಿದ್ದಾನೆ. ಗ್ರಹಗಳ ಗುಂಪು, ಸೂರ್ಯ ಚಂದ್ರರು, ಇಡೀ ನಕ್ಷತ್ರ ಮಂಡಲವನ್ನು ಹಿಡಿದ ಶಿವಶುನಾರ ಅವನೇ ಆಕಾರದಲ್ಲಿ ಎಲ್ಲರಲ್ಲಿದ್ದಾನೋ, ಅವನನ್ನು ನೋಡು ಅಂತ ಹೇಳುತ್ತಾ, ಸರಿ ಇಷ್ಟು ಮಾಡಿದಾಗ್ಲ ನಾವು ಕಂಪಲ್ಸರಿ ಹೋಗ್ಬೇಕಾದ ಒಂದು ಪ್ಲೇಸ್ ಇದೆ, ಯಾವ್ದು ಹೇಳಿ? ನರಕ. ನಾವು ಬೇಡಾದ್ರೂ ಬಿಡಲ್ಲ, ಕರ್ಕೊಂಡು ಹೋಗ್ತಾರೆ. ಪುಷ್ಕರಕ್ಕೆ ಬೇಕಾದ್ರೆ ಟಿಕೆಟ್ ಮಾಡಿಸಿದ್ರೆ ಕ್ಯಾನ್ಸಲ್ ಮಾಡಬಹುದು, ಅಲ್ಲಿಗೆ ನಾವು ಟಿಕೆಟ್ ಬುಕ್ ಮಾಡಬೇಕಾಗಿಲ್ಲ, ಅವರೇ ಮೊದಲು ಬುಕ್ ಮಾಡಿಬಿಟ್ಟಿದ್ದ ಆಲ್ರೆಡಿ, ಫ್ಲೈಟ್ ಅಲ್ಲೇ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಅಲ್ಲಿಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಚಾಯ್ಸೇ ಇಲ್ಲ, ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಅಸಲು ಚಾಯ್ಸ್ ಇಲ್ಲ. ಅಲ್ಲಿ ಟ್ರೀಟ್ಮೆಂಟ್ ಅಸಲು ಇದು ಬೇಡ, ಬೇರೆ ಆಪ್ಷನ್ ಕೊಡಿ ಅನ್ನಕ್ಕಿಲ್ಲ, ಅವ್ರು ಕೊಟ್ಟ ಟ್ರೀಟ್ಮೆಂಟ್ ತಗೊಳ್ಳೇಬೇಕು, ಕೊಟ್ಟ ಫೆಸಿಲಿಟಿ ತಗೊಳ್ಳೇಬೇಕು. ಅಲ್ಲಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಬನ್ನಿ ಸ್ವಲ್ಪ ನಮ್ಮ ಹತ್ರ ಬನ್ನಿ ನೋಡಿ ಬನ್ನಿ ಎಷ್ಟಿದೆ ನಮ್ಮಲ್ಲಿ. ಇಲ್ಲಿ ಎಷ್ಟು? ಒಂದು 8 ರೂಮ್ ಇದೆಯಾ ನರಕದಲ್ಲಿ? 84 ಲಕ್ಷ ರೂಮ್ಸ್ ಇವೆ, 84 ಲಕ್ಷ ಕಂಪಾರ್ಟ್ಮೆಂಟ್ ಇವೆ. ಎಷ್ಟು ಅದ್ಭುತ ಗೊತ್ತಾ? ಬೇಕಾದ್ರೆ ಬೋರ್ಡ್ ಹಾಕಿದ್ದಾರೆ, ಒಂದು ನರಕದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟ ದುಃಖ ಇನ್ನೊಂದು ಕಡೆ ಕೊಡಲ್ಲ, ಎಲ್ಲ ವೆರೈಟಿ ಕೊಡ್ತೀವಿ. ಬೇಕಾದ್ರೆ ಇದನ್ನು ಚೆಕ್ ಬಂದು ಟೆಸ್ಟ್ ಮಾಡ್ಕೋಬಹುದು. ಈ ಪಾಪಕ್ಕೆ ಈ ದುಃಖ, ಈ ಪಾಪಕ್ಕೆ ಈ ದುಃಖ, ಎಲ್ಲ ವೆರೈಟಿ ಏನು, ಅಯ್ಯೋ ಕೊಟ್ಟದ್ದೇ ಕೊಡ್ತಾರೆ, ಹಾಕಿದ್ದೇ ಹಾಕ್ತಾರೆ ಅಡಿಗೆ ಅಂತ ಚಿಂತೆ ಇಲ್ಲ ನಿಮಗೆ. ವೆರೈಟಿ ವೆರೈಟಿ ಆಗಿ ಕೊಡ್ತಾ ಇರ್ತೀವಿ. ಅಲ್ಲ ಉಪಚಾರವೇ ಇಲ್ಲ ಅಂತ ಇಲ್ಲ, ಇಲ್ಲ ಇಲ್ಲಿ ಎಲ್ಲ ಉಪಚಾರವೇ, ನೀವು ಬೇಡ ಅಂದ್ರೂ ಬಿಡಲ್ಲ. ಹೇಳ್ತಾರೆ ಘಟ ಪುರಾಣದಲ್ಲಿ ಹೇಗಿರುತ್ತೆ ನರಕ ಅಂದ್ರೆ, ಹೇಗೆ ನಮ್ಮವರು ಇರ್ತಾರೆ ನಿಧಾನವಾಗಿ ಬಟ್ಟೆ ಹೋಗುದು, ನಿಟ್ಟ ನಿಧಾನವಾಗಿ ಅಡಿಗೆ ಮಾಡ್ತಾ ಇರ್ತಾರಲ್ಲ ಆ ತರ ಎಲ್ಲ ನಿಧಾನವಾಗಿ ಎಲ್ಲ ಕೂಡಿಸಿಕೊಂಡು ಕೋರ್ಸವ್ರು ಬಡಿಯೋದು ಎಲ್ಲ ಮಾಡ್ತಾ ಇರ್ತಾರಂತೆ. ಅದ್ ಎಷ್ಟು ಅಂದ್ರೆ ನಮ್ಮವ್ರು ಹುಡಿ ಹುಡಿ ಕೊಟ್ಟಿದಂತೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಪೂರ ಕುಯೋರ ಹಮ ಅಂತಾರೆ, ಬಿಡ್ರೋ ಅಂತಾರೆ. ಹಾಗೂ ಚಂದ ಇನ್ನ ಹಾಳಾಗುದಂತಾ ಇದ್ರೆ ಸ್ವಲ್ಪ ನಿಲ್ಲಿಸಿ, ಅಪ್ಪ ನಿನ್ನ ಮೇಲೆ ನನಗೆ ಸಿಕ್ಕಿಲ್ಲೋ ಸ್ವಾಮಿ ಭಗವಂತ ಅವನ ಪೂಜೆ ಅದಕ್ಕೆ ಮಾಡ್ತಾ ಇದ್ದೀನಿ, ಪ್ಲೀಸ್ ಕೋಆಪರೇಟ್ ಅಂತ ಹೇಳಿ ಬರ್ತಾ ಹೊಡೆಯ ಮಾಡ್ತಾರಂದ್ರೆ ಚೂರು ದಾಕ್ಷಿಣ್ಯ ಪಡಲ್ಲ. ಅಂತ ಒಳ್ಳೆ ಜಾಗ. ಅವಾಗ ಹೇಳಿದ್ರು ಯಾವ್ಯಾವ ಪಾಪಕ್ಕೆ ಯಾವ್ಯಾವ ನರಕ ಬಿಡುತ್ತೆ ಲಿಸ್ಟ್, ಆದ್ಮೇಲೆ ಯಾವ ನರಕದಿಂದ ರಿಟರ್ನ್ ಆದ ಕಾಲಕ್ಕೆ ನಮ್ಮ ಲಕ್ಷಣ ಹೇಗಿರುತ್ತೆ ಅದೆಲ್ಲ ಕೊಡ್ತಾ ಬಂದು, ಈ ಲಕ್ಷಣ ಇವರಿವರಿಗೆ ಹೀಗಿರುತ್ತೆ ಹೀಗಿರುತ್ತೆ, ಜ್ಞಾನಿಗಳಿಗೆ ಗೊತ್ತಾಗ್ಬಿಡುತ್ತಂತೆ ನಮ್ಮ ನೋಡಿದ ಕೂಡಲೇ ಈ ಲಕ್ಷಣ ಯಾವ ನರಕದಿಂದ ಇವ್ರು ಬೋಸ್ತಾ ಅನ್ನೋದು ಎಲ್ಲ ಹೇಳ್ಬಿಡ್ತಾರೆ ಅವರು. ಅಂಥ ಪರಿಚಯ ಇರುತ್ತೆ ಜ್ಞಾನಿಗಳಿಗೆ. ಅದಕ್ಕೆ ಜಾತಿಸ್ಮರಣಶೀಲರು ಅಂತ ಹೇಳ್ತಾರೆ ಅವರನ್ನ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಗೊತ್ತಾಯ್ತು ಸ್ವಾಮಿ ಬಹಳ ಚೆನ್ನಾಗಿದೆ, ನರಕ ಬರೋದಂತೂ ಖಚಿತ, ಪಾಪ ಮಾಡಿದ್ದಂತೂ ಖಚಿತ, ಎಲ್ಲರೂ ಕನ್ಫರ್ಮೇಶನ್ ಇದೆ. ನರಕಕ್ಕೆ ಹೋಗ್ಬಾರ್ದು, ಪಾಪ ಮಾಡಿದ್ದಾಯಿತು ಹೋಗ್ಬಾರ್ದು, ಏನು ಮಾಡಬೇಕು ಹೇಳಿ. ಏನದೇ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ. ಅವಾಗಂದ್ರು ಚೆನ್ನಾಗಿದೆ, ಪಾಪ ಮಾಡಿದು ಪ್ರಾಯಶ್ಚಿತ್ತ ಮಾಡಿಕೊಂಡು ಮತ್ತೂ ಪಾಪ ಮಾಡ್ತೀವಲ್ಲ ಹೇಳ್ತಾರೆ. ಯಾಕೆ ವಿವಶಃ ಕರೋತಿ ಭೂಯ, ವಿವಶಃ ತನ್ನ ಕರ್ಮಾನುಸಾರ ತನ್ನ ವಶವಿಲ್ಲದೆ ತತ್ವಾಭಿಮಾನಿ ದೇವದೈತ್ಯರ ಕೈಯಲ್ಲಿ ಸಿಕ್ಕಾಕೊಂಡು ಮತ್ತೂ ಮಾಡತಾನಲ್ಲ, ಇಂಥವನಿಗೆ ಉದ್ಧಾರ ಹೇಗೆ ಅಂತ ಪ್ರಶ್ನೆ. ಅಂದ್ರೆ ಇಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾತ್ರ ಅಲ್ಲ, ಪಾಪವನ್ನ ಮತ್ತೂ ಮತ್ತೂ ಮಾಡಬೇಕೆಂಬ ಮನಸ್ಸಿನ ಪ್ರವೃತ್ತಿಗೆ ಮದ್ದೇನು ಅಂತ ಕೇಳ್ತಾ ಇದ್ದಾರೆ. ಅದರ ಉತ್ತರ ಅದ್ಭುತವಾಗಿ ಕೊಡ್ತಾರೆ, ಅದನ್ನ 4 ಗಂಟೆಗೆ ಸೇರಿದಾಗ ನೋಡೋಣ 6ನೇ ಸ್ಕಂದದಲ್ಲಿ ಎಂಬಲ್ಲಿ ಶ್ರೀಕೃಷ್ಣ.